ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲು ನಮ್ಮ ರಕ್ಷಕರ ಒಡೆಯರಾಗಿರುವಂಥ ಯೇಸು ಕ್ರಿಸ್ತನು ನಮ್ಮದಲ್ಲೂ ವಂದನೆಗಳ ಸಲ್ಲಿಸಲಾಗಿದ್ದರೆ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಥರ ಒಂದು ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗೆ ದೇವರಿಗೆ ತುಂಬ ಕೃತಜ್ಞತೆಗಳಾಗಿದ್ವಿ. ಅದರಿಂದ ಕಳೆದ ಒಂದು ದಿನಗಳಲ್ಲಿ ನಾವು ತುಂಬ ಅನೇಕ ಒಂದು ಮುಖ್ಯವಾಗಿರುವಂಥ ಉಪದೇಶಗಳನ್ನು ನಾವು ಏನು ಮಾಡ್ತೇವೆ ಕಲಿತಾ ಬಂದರೆ ಸತ್ಯವೇದದಲ್ಲಿ. ಅದಕ್ಕೆ ನೋಡಬೇಕಾದ್ರೆ ಒಂದು ತ್ರೈಕತ್ವ ಅಂತ ಹೇಳ್ಬೇಕಾದ್ರೆ ಅದು ಉಪದೇಶ ನಾವು ತಿಳ್ಕೊಂಡ್ರೆ, ಸೊ ತ್ರೈಕತ್ವ ಅಂದರೆ ಏನೋ ಸತ್ಯವೇದದಲ್ಲಿ ಇದೆಯಾ ಇಲ್ಲೋ ಅಂತಂದ್ಬಿಟ್ಟು ನಾವು ಮಾತನ್ನು ನೋಡ್ಬೇಕಾದ್ರೆ ಸತ್ಯವೇದ ಅಲ್ಲ ಪದನೇ ಬರೋದಿಲ್ಲ. ಸೊ ಸತ್ಯವೇದ ಅದ್ರ ಬಗ್ಗೆ ಹೇಳಿದೆಯಾ ಅಥವಾ ಅದ್ರ ಬಗ್ಗೆ ಒಂದು ಐಡಿಯಾ ಬರೋಂತ ಕೂಡ ಏನು ತತ್ವ ಇದೆಯಾ ಅಂದರೆ ಅದು ಕೂಡ ನೋಡಿದ್ರಿ, ಅದ್ರ ಬಗ್ಗೆ ಕೂಡ ಸತ್ಯವೇದದಲ್ಲಿ ಕೊಟ್ಟಿಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ನಾವು ನೆಕ್ಸ್ಟ್ ಮುಖ್ಯವಾಗಿರೋಂಥ ಪಾಠ ಏನು ಮಾಡೋಣ ಅಂದರೆ, ಏನಂದ್ರೆ ಇವಾಗ ನಾವು ಅಂತ್ಯಕಾಲದಲ್ಲಿ ಏನಾಗಿದ್ದೀರಿ ಇದ್ರಿ. ಆದರೆ ಇವತ್ತು ನೋಡ್ಬೇಕಾದ್ರೆ ನ್ಯೂಸಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂದರೆ ಇರಾನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದು ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಿ. ಸೊ ಕ್ರಿಸ್ತನ ಹೇಳುವಂತ ರೀತಿಯಲ್ಲಿ ತನ್ನ ಎಡಬರಕಾಗಿರುವಂತಹ ಎಲ್ಲಾ ಸಂಬಂಧಪಟ್ಟಂತ ಸೂಚನೆಗಳನ್ನ ನಾವೇನ್ ನಾವು ಕಂಡಿದ್ದೇವೆ ನೋಡ್ಬೋದು. ಅದರ ಯುದ್ಧಗಳಾಗೋದು, ಭೂಕಂಪಗಳಾಗೋದು, ಜಡಪಲೆ ಆಗೋದು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಎದ್ದೇಳೋದು, ಸೊ ಇದೆಲ್ಲ ನಾವು ನಮ್ಮ ಕಣ್ಣು ಮುಂದೆ ಆಗ್ತಾ ಇರೋದು ನಾವೇನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನುಸರಿಸೋಗಳೇ, ಇವೆಲ್ಲ ಅಂತ್ಯಕಾಲದ ಸೂಚನೆ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಕಣ್ಣು ಮುಂದೆ ಇವತ್ತು ನೆರವೇರುತ್ತೆ. ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅಂದ್ರೆ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸೊ ಈ ಅಂತ್ಯಕಾಲ ಬರೋಕ್ಕಿಂತ ಮುಂಚೆ ಅಥವಾ ಕ್ರಿಸ್ತನ ಎಡೆಬರಿಕೆ ಬರೋಕ್ಕಿಂತ ಮುಂಚೆ ಏನಪ್ಪ ಆಗ್ಬೇಕು ಸತ್ಯವೇದ ಪಕ್ಕ ನೋಡೋದಂದ್ರೆ, ಏನ್ರಿ ಕ್ರಿಸ್ತ ವಿರೋಧಿ ಬರಬೇಕು ಅಂತ ನಾವೇನಾಗಿದ್ರಿ ಸತ್ಯವೇದ ಓದಿದ್ರಿ. ಅದರಿಂದ ಈ ಕ್ರಿಸ್ತ ವಿರೋಧಿ ಬಗ್ಗೆ ತಿಳ್ಕೊಳೋದು ಇವತ್ತು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಂತ್ಯಕಾಲ ಇದೆ, ಕ್ರಿಸ್ತ ವಿರೋಧಿನೇ ಬಂದಿಲ್ಲ, ಮತ್ತೆ ಅಂತ್ಯಕಾಲ ಹೆಂಗೆ ಬರೋಕ್ಕೆ ಸಾಧ್ಯ ಅಂದ್ರೆ ಅಂತ್ಯಕಾಲದಲ್ಲಿ ಕ್ರಿಸ್ತ ವಿರೋಧಿ ಬರ್ತಾ ಅಂತ ಹೇಳಿದಲ್ಲ. ಇವಾಗ ಏನ್ರಿ ಮೂರನೇ ಮಹಾಯುದ್ಧದಲ್ಲಿ ಎಂತ ನಾವು ಕಾಲಿಡಿದ ದಿನಗಳು ಬಂದ್ಬಿಡ್ತು ಅಂದ್ರ ಪೇಪರ್ ಕೊಡಿದ್ರೆ ನೋಡಿ ನೀವು ತಿಂದಲ್ಲಿ ಅದರ ಇಸ್ರೇಲು ಎಲ್ಲ ಕಡೆ ವಾರ್ನಿಂಗ್ ಕೊಟ್ಬಿಟ್ಟಿದೆ. ಅದರ ತನ್ನ ಪ್ರಜೆಗಳಿಗೆ ಯಾರು ಹೊರದೇಶದಲ್ಲಿ ಟ್ರಾವೆಲ್ ಮಾಡ್ಬಿಡಿ, ಹುಷಾರಾಗಿರಿ ಅಂತ ಬಿಟ್ಟು ಹಂಗಿರ್ಬೇಕ್ರೆ ಇವತ್ತು ಕ್ರಿಸ್ತ ವಿರೋಧಿ ನಾವೇನ್ ಮಾಡೋಣ ಅದ್ರ ಬಗ್ಗೆ ತಿಳ್ಕೊಳೋಣ ಅಲ್ದರ. ಸರಿ, ಅದಕ್ಕೆ ನೋಡಿ ಈ ಕ್ರಿಸ್ತನ ಎಡಬರಿಕೆ ಬರೋದಕ್ಕಿಂತ ಮುಂಚೆ ಅಥವಾ ಅಂತ್ಯಕಾಲಕ್ಕಿಂತ ಮುಂಚೆ ಕ್ರಿಸ್ತ ವಿರೋಧಿ ಬರಬೇಕು ಅಂತ ಎಲ್ಲಪ್ಪ ಕೊಟ್ಟಿದ್ದೆ ನಮಗೆ ಅಂತಂದ್ರೆ 2ನೇ ತಿಸ್ಸಲೋನಿಕ 2ನೇ ಅಧ್ಯಾಯ 1 ರಿಂದ 4 ಅಲ್ಲಿ ಕೊಟ್ಟಿದ್ದೆ. ಓದಿ ದಯವಿಟ್ಟು ಯಾರಾದರೂ.
ಎರಡನೇ ತೆಸಲೋನಿಕ 2:1-4. ಸಹೋದರರೇ, ನಮ್ಮ ಕರ್ತನಾದ ಏಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ, ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ.
ನೋಡ್ರ
ಯಾವ ಯಾವ
ಇಲ್ಲಿ ಒಂದ್ ನಿಮಿಷ ಅಷ್ಟೇ, ಏನ್ ಮಾಡೋಣ ಅಂದ್ರೆ ನೋಡಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನಂದ್ರೆ ಕರ್ತನ ದಿನ ಸಮೀಪವಾಯಿತು, ಅಂತ್ಯಕಾಲ ಸಮೀಪವಾಯಿತು ಅಂತ ಯಾರೋ ನಿಮ್ಗೆ ಹೇಳ್ದಂದ್ರೆ ಅದನ್ನ ಏನ್ ಮಾಡಕ್ ಹೋಗ್ಬಿಡಿ, ನೀವು ಚಂಚಲಗೊಂಡು ನಂಬಕ್ ಹೋಗ್ಬಿಡಿ. ಅಪೋಸ್ಟ್ಲು ಪೌಲ್ ಈ ತರ ಹೇಳಿದ್ದಾರೆ ಅಥವಾ ಪತ್ರಿಕೆ ಅಂತ ಬರ್ದಿದೆ ಅಂತ ಹೇಳಿದ್ರೆ ಏನ್ ಮಾಡ್ಕೊಡಿ, ನಂಬಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮ್ಮ ಕಣ್ ಮುಂದೆ ಈ ತರ ಸನ್ನಿವೇಶಗಳು ನಡೀತಾ ಇದೆ, ಅದರ ಅದನ್ನ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಇಡೀ ಜಗತ್ತೇ ಅದನ್ನ ಏನ್ ಮಾಡ್ತಾ ಇದೆ, ಅದನ್ನ ಹೌದು ಈಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಜಗತ್ತೇ ಇದನ್ನ ಎದುರು ನೋಡ್ತಾ ಇದಾರೆ. ಅದರ ಹಾಗಿರ್ಬೇಕಾದ್ರೆ ನಾವು ಅಂತ್ಯಕಾಲದಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ವಲ್ಲ. ಮತ್ತೆ ಅಪೋಸ್ಟ್ಲಿ ಪೌಲ್ ನಂಬಡ ಅಂತ ಹೇಳ್ತಾರಲ್ಲ, ಮತ್ತೆ ಏನರ್ಥ? ಹಂಗಾದ್ರೆ ಏನಕ್ಕೆ ನಂಬಬಾರ್ದು, ಯಾವಾಗ ನಂಬಬೇಕು ನಂಬಿದ್ರೆ, ಯಾವಾಗ ನಂಬಾರ್ದು ಅಲ್ವರ ಅಂತ ಮುಂದಕ್ಕೆ ಹೇಳ್ತಾ ನಿಂತೀನಿ. ಏನು ಚಂಚಲಗೊಳಬೇಡಿರಿ. ಯಾಕೆ?
ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ.
ಇಲ್ಲಿ ಕ್ಲೂ ಕೊಡ್ತಾ ನೋಡಿಂತೀನಿ. ಆ ದಿನ ಬರ್ತದೆ, ಬರ್ಲ ಅಂತಿಲ್ಲ. ಆ ದಿನ ಬಂದಾಗ ನಾವು ನಂಬಬೇಕು, ನಂಬಲೇಬಾರ್ದು ಅಂತ ಹೇಳ್ತಲ್ಲ. ಆದ್ರೆ ಆ ದಿನ ಬರೋದಕ್ಕಿಂತ ಮುಂಚೆ ಮುಖ್ಯವಾದ ಒಂದು ಕೆಲಸ ಏನಾಗ್ಬೇಕಂತೆ, ಅಲ್ಲಿ ಅಲ್ಲಿ ಆಗ್ಬೇಕಂತೆ. ಏನಪ್ಪಾ ಅದು ಅಂತಂದ್ರೆ, ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕಂತ ನೋಡಿರ್ತೀನಿ. ಅಂದ್ರೆ ಅಧರ್ಮ ಸ್ವರೂಪನು ಬಯಲಿಗೆ ಬಂದೆ ಹೊರತು ಈ ದಿನ ಬರಕ್ಕೆ ಸಾಧ್ಯನೇ ಇಲ್ಲ ರೀ. ಅಂದ್ರೆ ಏನ್ರಿ ಈ ದಿನ ಬರಬೇಕು ಅಂದ್ರೆ ಯಾವ ದಿನ? ಅಂತ್ಯಕಾಲದ ದಿನ, ಕ್ರಿಸ್ತನ ಎರಡನೇ ಬರೋಕೆ ದಿನ ಬರೋಕ್ಕಿಂತ ಮುಂಚೆ ಕ್ರಿಸ್ತ ವಿರೋಧಿ ಬರ್ಬೇಕಂತೆ. ಅದರ ಏನ್ರಿ ಮತಭ್ರಷ್ಟತೆ ಉಂಟಾಗಬೇಕಂತೆ, ಅದರ ಅಧರ್ಮ ಸ್ವರೂಪನು ಏನ್ರಿ ಬಯಲಿಗೆ ಬರ್ಬೇಕಂತೆ. ಸರಿ, ಆಮೇಲೆ ಮುಂದುವರಿಸ್ತಾ ನೆಕ್ಸ್ಟ್ ಹಂಗೆ.
ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿಯೇ ಕೂತುಕೊಳ್ಳುತ್ತಾನೆ.
ನೋಡ್ರ, ಈ ಒಂದು ಅಧರ್ಮ ಸ್ವರೂಪನು ಅವನು ಏನಪ್ಪ ಕೆಲಸ ಮಾಡ್ತಾನೆ ಅಂತಂದ್ರೆ ನೋಡಿ, ಬಹು ಸ್ಪಷ್ಟ ಕೊಡ್ತಾರೆ ಅದರ ಏನು. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದತಕ್ಕದೋ. ಏನು ಇದು ಪೂಜೆ ಪುರಸ್ಕಾರ ಕೊಡ್ತಾರೆ ಅದರ ಏನ್ರಿ, ವರ್ಷಿಪ್ ಅದರ. ಹೀ ದಟ್ ಕ್ಲೇಮ್ಸ್ ಆಸ್ ಗಾಡ್ ಇನ್ ಒಬ್ಟೇಮ್ಸ್ ಆಲ್ ವರ್ಷಿಪ್ ಟು ಗಾಡ್, ಅದ ದೇವರಿಗೆ ಸಲ್ಲತಕ್ಕಂಥ ಎಲ್ಲ ಏನ್ರಿ ಆರಾಧನೆಗಳನ್ನು ಏನ್ರಿ ತನಗೆ ತಗೊಂಡುಕೊಂಡು ತಾನೇ ದೇವ್ರಿಗೆ ವಂದಿಸ್ಕೊಂಡು ಏನ್ ಮಾಡ್ತಾನಂತೆ, ಆಲಯದಲ್ಲಿ ಕೂತ್ಕೊಂತಾನೆ. ಅದೇನ್ ಹೇಳ್ತಾರೆ ನೋಡ್ತೀನಿ, ಏನೋ ಪೂಜೆ ಒಂದು ತಕ್ಕದ್ದು, ಅದನ್ನೆಲ್ಲ ನಾಶಕ್ಕೆ ಅಧೀನನಾದ ಆ ಪುರುಷನು ಏನ್ರಿ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನೇ ದೇವ್ರಂತ ಹೇಳಿಕೊಂಡು ದೇವರ ಗರ್ಭಗುಡಿಲಿ ಏನ್ ಮಾಡ್ತಾನಂತ ಕೂತ್ಕೊಳ್ತಾನಂತೆ. ನೋಡಿದ್ರ ನೋಡ್ರಿ, ಈ ಅಧರ್ಮ ಸ್ವರೂಪನ ಕ್ರಿಸ್ತ ವಿರೋಧಿ ಏನಪ್ಪಾ ಮಾಡ್ತಾನೆ, ತಾನೇ ದೇವರಂತ ಅಂದ್ಕೊಂಡು ದೇವರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾನೆ ಕೂತ್ಕೊಂತಾರಂತೆ. ಎಲ್ಲ ಆರಾಧನೆ ಏನ್ ಮಾಡ್ತಾನಂತೆ, ತನಗೇನ್ ಮಾಡ್ತಾನಂತೆ ಸಲ್ಲತಕ್ಕದನ್ನ, ದೇವರಿಗೆ ಸಲ್ಲತಕ್ಕದನ್ನ ತನಗೇನ್ ಮಾಡ್ತಾನಂತೆ ಸಲ್ಲಿಸ್ಕೊಂತಾರಂತೆ. ಅದರ ಅದಕ್ಕೆ ಏನಪ್ಪಾ ಅಂತಂದ್ರೆ, ಈ ಕ್ರಿಸ್ತ ವಿರೋಧಿ ಯಾವಾಗ ಬರ್ತಾನೆ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಭೂಲೋಕಕ್ಕೆ ಬರ್ತಾನೆ. 3.5 ವರ್ಷ ಏನ್ ಮಾಡ್ತಾನೆ ಭೂಲೋಕದಲ್ಲಿ ಆಳ್ವಿಕೆ ಏನ್ ಮಾಡ್ತಾನೆ, ಅವಾಗ ಇಡೀ ಭೂಮಿನೇ ಆ ಪುರುಷ ತನ್ನ ಹಿಡಿತದಲ್ಲಿ ಏನ್ ಮಾಡ್ತಾನೆ ಅವನು ಹಿಡ್ಕೊಂತಾನೆ. 3.5 ವರ್ಷದಲ್ಲಿ ಇಡೀ ಭೂಮಿನ ಏನ್ ಮಾಡ್ತಾನೆ ಅವನು, ಅವನ ಆಳ್ವಿಕೆ ಮಾಡ್ತಾನೆ ಅಲ್ವರ. ಅವಾಗ ಏನ್ರಿ ಅವನು ದೇವರ ಆಲಯ ಆಗಿರಂತ ಏನ್ರಿ ಯೆರೂಸಲೇಮ್ನಲ್ಲಿ ಟೆಂಪಲ್ ಇಲ್ಲ ಅದರ, ಏನವ್ರೆ ಮುಸ್ಲಿಮ್ಸರು ಮಾಸ್ಕ್ ಕಟ್ಬಿಟ್ಟಿದ್ದಾರೆ, ಅದನ್ನು ಒಡೆದಾಕಿ ತನ್ನ ಒಂದು ಆಲಯನ ಏನ್ ಮಾಡ್ತಾನೆ ಅವನು ಕಟ್ತಾನಂತೆ. ಅದ್ರ ಅವನು ಎಲ್ಲಾರು ಇವನ್ನ ಆರಾಧನೆ ಮಾಡ್ಬೇಕಂತೆ, ಆದ ತಕ್ಕಂತೆ ಮಾಡ್ತಾನಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ನೋಡಿ ಯೋಚನೆ ಮಾಡೋಣ ಅಂತೀನಿ. ಏನ್ರಿ ಇವತ್ತು ಯೆರೂಸಲೇಮ್ನಲ್ಲಿ ಟೆಂಪಲ್ ಇದೆ ಗೊತ್ತಾ, ಇದ್ರ ಬಗ್ಗೆನೇ ಜಗಳ ಇವತ್ತು ಅಲ್ವರ. ಏನ್ರಿ ಆ ಟೆಂಪಲಲ್ಲಿ ಏನ್ರಿ ಮುಸ್ಲಿಮ್ ಅವ್ರಾಗ ಏನ್ ಮಾಡ್ತಾರೆ, ಮಾಸ್ಕಲ್ಲಿ ನಮಾಜ್ ಮಾಡ್ತಾರೆ, ಅದಕ್ಕೇನ್ರಿ ಅಲ್ಲಿ ಅನುಮತಿ ಇಲ್ಲ, ಅದು ಗಲಾಟೆಗಳು ಅಲ್ವರ. ಹೀಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಯೆರೂಸಲೇಮ್ನಲ್ಲಿ ಆ ಡೂಮ್ ಆಫ್ ರಾಕ್ನ ಒಡೆದು ಏನ್ರಿ ತನ್ನ ಒಂದು ಆಲಯನ ಕಟ್ಟಿ ಏನ್ರಿ ಎಲ್ಲಾರು ಇವನ್ನ ಆರಾಧನೆ ಮಾಡತ್ತರ ಮಾಡಕ್ಕಾಗ್ತದ. ನೋಡ್ಬೇಕಾದ್ರೆ ಈ ಕ್ರಿಸ್ತ ವಿರೋಧಿ ಬಗ್ಗೆ ಏನಪ್ಪ ಹೇಳಿದಾರೋ, ಇದನ್ನ ಹಳೆ ಕಾಲದಲ್ಲಿರುವಂತ ದೊಡ್ಡ ದೊಡ್ಡ ರಾಜರುಗಳು, ಅಲೆಕ್ಸಾಂಡರ್ ಗ್ರೇಟ್ ತೋಳಿ, ನೆಪೋಲಿಯನ್ ತೋಳಿ, ಸೀಸರ್ ತೋಳಿ, ಅವರ ಈ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿರೋಂಥ ಕೆಲವು ವಿಚಾರಗಳನ್ನ 1% ಕೂಡ ಏನ್ ಮಾಡೋಕ್ಕಾಗಿಲ್ಲ ರೀ, ಮಾಡೋಕ್ಕಾಗಿಲ್ಲ. ಆ ಕಾಲದಲ್ಲಿರೋಂಥ ಮೂಢನಂಬಿಕೆ, ಆ ಕಾಲದಲ್ಲಿರೋಂಥ ಏನ್ರಿ ಆಡಳಿತ ಅಂದ್ರ ಇವ್ರು ಹೇಳ್ದಂಗೆ ಕೇಳಬೇಕು ಅಂದ್ರ ಅಲ್ಲ ಅಂದ್ರೆ ಏನ್ರಿ ಅಷ್ಟು ಸ್ಟ್ರಿಕ್ಟ್ ಆಗಿರೋದು. ಅದೆಲ್ಲ ಅಡ್ವಾಂಟೇಜ್ ಇದ್ದೇ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿರೋಂಥ ಮಾತುಗಳನ್ನ ಏನ್ ಮಾಡೋಕ್ಕಿಲ್ಲ 100% ಅಲ್ಲಿ ನೆರವೇರಿಸೋದಕ್ಕೆ ಆಗಿಲ್ಲ. ಅದರ ಅಲೆಕ್ಸಾಂಡರ್ ಗ್ರೇಟ್ ಏನ್ರಿ ಕೇವಲ 23 ವರ್ಷಕ್ಕೆ ಇಡೀ ಲೋಕಕ್ಕೆ ಅಧಿಪತಿ ಅವನು ಅಲ್ವರ. ಅವನ ಕೈಲೆ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿರೋಂಥ ವಿಚಾರಗಳನ್ನ ಏನ್ ಮಾಡೋಕ್ಕಲ್ಲ ಅವ್ನು ನಡೆಸೋದಿಕ್ಕೆ ಆಗ್ಲೇ ಇಲ್ಲ ರೀ ಅಲ್ವರ. ಆಮೇಲೆ ಇವಾಗ ಆಲಯ ಇದೆಯಾ ಅಂತಂದ್ರೆ ಆಲಯ ಇಲ್ಲ, ಯೇಸು ಕ್ರಿಸ್ತನ ಕಾಲದಲ್ಲಿ ಕಟ್ಟೋದಕ್ಕೆ 46 ವರ್ಷ ಬೇಕಾಗಿತ್ತು. ಸರಿ ಟೆಕ್ನಾಲಜಿ ಇಲ್ಲ ಬ್ರದರ್, ಇವಾಗ ಟೆಕ್ನಾಲಜಿ ಇದೆ ಕಟ್ಬಿಡ್ಬೋದು 1 ವರ್ಷದಲ್ಲಿ ಅಂತಂದ್ರೆ ಸರಿ ಏನ್ರಿ ಆಗಲ್ಲ, 1 ವರ್ಷದಲ್ಲಿ ಒಡೆದು ಏನ್ರಿ ಕಟ್ಟೋದಿಕ್ ಸಾಧ್ಯನಾ, ಒಂದು ಮನೆ ಕಟ್ಟೋದಿಕ್ಕೆ ಏನ್ ಬೇಕು ಇವಾಗ 1 ವರ್ಷ ಮೇಲೆ ಏನಂತಾರೆ ಬೇಕಾಗ್ತದೆ ಅಲ್ಲ, ಹಂಗಿರ್ಬೇಕು 1 ವರ್ಷದಲ್ಲಿ ಹೆಂಗ್ ಕಟ್ಟೋದಿಕ್ ಸಾಧ್ಯ. ಆಮೇಲೆ ಎಲ್ಲಾರು ಆತನ ಬಂದು ಅಡ್ಡ ಬಿದ್ದಿ ಏನ್ರಿ ನಮಸ್ಕರಿಸಿ ಏನ್ರಿ ಅವನ್ನೇ ಅಯ್ಯೋ ದೇವ್ರು ಅಂತಂದ್ಬಿಟ್ಟು ಏನ್ ಮಾಡ್ತಾರಂತೆ ಆರಾಧನೆ ಮಾಡ್ತಾರ. ಅದ ಯೋಚನೆ ಮಾಡಿರ್ತೀನಿ, ಇಸ್ರೇಲ್ ಅಲ್ಲಿ ಇವತ್ತು ಹೆಂಗಪ್ಪ ಕಂಡೀಷನ್ ಇದೆ ಅಂದ್ರೆ, ಅವರು ದೇವ್ರ ವಿಚಾರಕ್ಕೆ ಬಂದ್ಬಿಟ್ರೆ ಯಹೂದಿಯರು ಯಾರನ್ನೂ ಬಿಡಲ್ಲ. ಯೇಸು ಕ್ರಿಸ್ತನ ಕಾಲದಲ್ಲೇ ಯೇಸು ಕ್ರಿಸ್ತ ಏನ್ ಮಾಡೋದು ದೇವ್ರ ಮಗ ಅಂತ ಹೇಳ್ಕೊಂಡ್ ಬಂದಿದ್ಕೆ ಯೇಸು ಕ್ರಿಸ್ತನ ಕಲ್ಲು ಹೊಡೆದ್ ಏನ್ ಮಾಡೋದಕ್ಕೆ ಸಾಯಿಸೋದಿಕ್ಕೆ ಏನ್ ಮಾಡೋದು, ಅವ್ರು ಪ್ರಯತ್ನ ಮಾಡಿದ್ರು. ಆಗಿರ್ಬೇಕ್ರೆ ಇವಾಗ ಯಾರಾರ ಬಂದ್ಬಿಟ್ಟು ದೇವ್ರ ಆಲಯದಲ್ಲಿ ಅವ್ರ ಗರ್ಭಗುಡಿಲಿ ನಾನೇ ದೇವ್ರಂತ ಕೂತ್ಕೊಂಡ ಅಂತಂದ್ರೆ ಯಹೂದಿಯರ ಬಿಡ್ತಾರ ಹೋಗ್ಲಿ. ಇವಾಗಿರೋಂಥ ಟೆಕ್ನಾಲಜಿ ಪ್ರಕಾರ ಫಸ್ಟ್ ಆಫ್ ಆಲ್ ಮುಸ್ಲಿಮ್ಸ್ ಬಿಡ್ತಾರ, ಮುಸ್ಲಿಮ್ಸ್ ಬಿಡೋದಿಲ್ಲ ಅಲ್ರ. ಅವ್ರಿಗೆ ಇವ್ರಿಗೆ ಏನ್ರಿ ದೊಡ್ಡ ಗಲಾಟೆನೆ ಇವತ್ತು, ದೊಡ್ಡ ಜಗಳನೆ, ದೊಡ್ಡ ಯುದ್ಧನೇ ಅಲ್ರ. ಆಮೇಲೆ ಜನಗಳು ಇವತ್ತು ಹೆಂಗಪ್ಪ ಇದ್ದಾರೆ ಅಂತಂದ್ರೆ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಎಂಥದಿಲ್ಲ. ಹೀಗಿರ್ಬೇಕಾದ್ರೆ ಇವ್ರು ಹೋಗ್ಬಿಟ್ಟು ಒಬ್ಬರನ್ನ ದೇವರು ಅಂತ ಆರಾಧನೆ ಮಾಡ್ತಾರ, ತಾಮ್ ದೇವರು ಅಂತ ಕೂತ್ಕೊಂಡು ಆರಾಧನೆ ಮಾಡ್ತಾರ ಹೋಗ್ಬಿಟ್ಟು ಅಲ್ವರ. ಆಮೇಲೆ ಇವನು ಬಂದು ಏನ್ ಮಾಡ್ತಾರಂತೆ, ಎಲ್ಲರಿಗೂ ತ್ರಿಬುಲ್ ಸಿಕ್ಸ್ ಅಂತ ಮುದ್ರೆ ಹೊಡಿತಾನೆ. ಎಲ್ಲ ಹೊಡಿತಾರೆ ಮುದ್ರೆ ಅಂತಂದ್ರೆ ತಲೆ ಮೇಲೆ, ಹಣೆ ಮೇಲೆ ಮತ್ತೆ ಕೈ ಮೇಲೆ ಏನ್ ಮಾಡ್ತಾರೆ ಮುದ್ರೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ಇದು ಏನಪ್ಪ ಈ ಮುದ್ರೆ ಅಂತಂದ್ರೆ, ಬೇಜಾರ ಅದೇ ಬೇಜಾರ ಚಿಪ್ ಆ ಮೆಮೊರಿ ಚಿಪ್ ಇದೆಲ್ಲ ಪ್ರೊಸೆಸರ್ ಇಂಪ್ಲಾಂಟ್ ಮಾಡ್ಬಿಡ್ತಾರೆ. ಇಲ್ಲಾಂದ್ರೆ ಬಾರ್ ಕೋಡ್ ಇದೆ ಗೊತ್ತಾ, ಬಾರ್ ಕೋಡ್ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಅಂಗಡಿಯಲ್ಲಿ ತೊಗೊಂಡ್ರೆ ಬಾರ್ ಕೋಡ್ ಸ್ಕ್ಯಾನರ್ ಇದೆ ಕಂಪಲ್ಸರಿ. ಇಲ್ಲಾಂದ್ರೆ ಮೇಲೆ ಚಿಕ್ಕ ಒಂದು ಮೈನ್ಯೂಟ್ ರೈಸ್ತಾ ಇರೋಂಥ ಚಿಪ್ಪು ಅದನ್ನು ಬಾಡಿಲಿ ಇಂಜೆಕ್ಟ್ ಮಾಡ್ಬಿಡ್ತಾರೆ, ರಕ್ತದಲ್ಲಿ ಏನಾಗ್ತಿರ್ತಾರೆ ಚೆನ್ನಮ್ಮನ ಆಗ್ತಾ ಇರ್ತದೆ. ಅಂದ್ರೆ ಇದು ಏನ್ರಿ ಒಂದು ಪ್ರೊಸೆಸರು, ಅಂದ್ರೆ ಇದೇ ಏನ್ರಿ ಆ ಮೃಗದ ಒಂದು ಅಂಕೆ, ಇದೇ ಆ ಸೈತಾನನ ನಂಬರು 666. ಸೊ ಯಾರಿಗಿರ್ತಾರೋ ಅವ್ರು ಮಾತ್ರ ಮಾಡ್ಬೋದು ವ್ಯಾಪಾರ ಮಾಡೋದು, ಯಾರಿಗಿರಲ್ಲ ಅವ್ರು ವ್ಯಾಪಾರ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಸರಿ ಇವಾಗ ನೀವೇ ವ್ಯವಸ್ಥೆ ಮಾಡಿರ್ತೀನಿ. ಸೇತಾನ್ಗೆ ಇದಕ್ಕೆ ಏನು ಸಂಬಂಧ? ಎಷ್ಟು ದಿನ ಬದಲು ಅದು ಇದ್ರೆ ಬದಲು ವ್ಯಾಪಾರ ಆಗೋದು, ನೆಕ್ಸ್ಟ್ ಮುಂದಕ್ಕೆ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ, ಕೊಳ್ಳೋದಕ್ಕಾಗಲ್ಲ ಅಂದ್ರ ಓ ಅನ್ನ ಸಿಕ್ಕಲ್ಲ, ಅಕ್ಕಿ ಸಿಕ್ಕಲ್ಲ, ಬೆಳೆ ಸಿಕ್ಕಲ್ಲ, ತುಂಬಾ ಹುಷಾರಾಗಿರ್ಬೇಕು, ಅಯ್ಯೋ ತುಂಬಾ ಕಷ್ಟ ಆಗ್ಬಿಡ್ತಾರೆ ಅಂತ ಅಂದ್ರೆ ವ್ಯವಸ್ಥೆ ಮಾಡ್ರಿ. ಚೇತನ್ಗೆ ನಾವು ಅಕ್ಕಿ ತಿಂದ್ರೆ ಏನು, ಬೇಳೆ ತಿಂದ್ರೆ ಏನು, ಮುದ್ದೆ ತಿಂದ್ರೆ ಏನು, ಬಿರಿಯಾನಿ ತಿಂದ್ರೆ ಏನು, ಬ್ರೆಡ್ ತಿಂದ್ರೆ ಏನು, ಅವ್ನಿಗೇನು ವ್ಯತ್ಯಾಸ? ಅವಾಗೆಲ್ಲ ವ್ಯತ್ಯಾಸ ಇಲ್ಲ ರೀ. ಅವನು ಏನು ಮುಖ್ಯವಾಗಿ ದೇವ್ರ ಕಡೆ ನಾವು ಏನಾಗ್ಬಾರ್ದು ಬರಬಾರ್ದು ಅದರ. ಇವಾಗ ವ್ಯವಸ್ಥೆ ಮಾಡಿರ್ತೀನಿ ಹೀಗಿರ್ಬೇಕಾದ್ರೆ, ಆಮೇಲೆ 666 ಅಂತಂದ್ಬಿಟ್ಟು ನಂಬರ್ ಎಲ್ಲರಿಗೂ ಗೊತ್ತಿರ್ಬೇಕಾದ್ರೆ ಯಾರು 666 ನಂಬರ್ನ ಅಕ್ಸೆಪ್ಟ್ ಮಾಡ್ತಾರೆ? ಸರಿ ಹೋಗ್ಲಿ, 666 ಸಂಖ್ಯೆನ ಅಂದ್ಬಿಟ್ಟು ಲಿಟ್ರಲ್ ಬಾಪ ತಲೆ ಮೇಲೆ ಹೊಡಿತೀರಿ, ಕೈ ಮೇಲೆ ಹೊಡಿತೀರಿ, ಯಾರು ಹೊಡ್ಕೊಂತಾರೆ ಅವಾಗ? ಇಲ್ಲ, ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ 666 ಅಂದ್ರೆ ಇದು ಯಾರ ಸಂಖ್ಯೆ? ಚೇತಾನಿನ ಸಂಖ್ಯೆ, ಕ್ರಿಸ್ತ ವಿರೋಧಿಯ ಸಂಖ್ಯೆ. ನಂಗಿರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು ತಲೆ ಮೇಲೆ 666 ಹೊಡೆಸು ಹೊಡೆದ್ರು ಹೊಡ್ಸ್ಕೊಳೋದಿಲ್ಲ. ಏನು ಇನ್ಫ್ಯಾಕ್ಟ್ ಗೊತ್ತಾ ನಿಮಗೆ, ರೂಮ್ಸ್ಗಳಲ್ಲಿ 666 ನಂಬರ್ ಅಂತೂ ನೀಡಲ್ಲ ಗೊತ್ತಾ? ಯಾಕೆ? 666 ಏನ್ರಿ ಆಂಟಿ ಕ್ರಿಸ್ಟ್ ನಂಬರ್ ಅಂತ ಇಡೋಕೆ ಹೋಗಲ್ಲ, ಮೊಬೈಲಲ್ಲೂ ಇಲ್ಲ ಅಂದ್ರೆ ಗಾಡಿಗಳಿಗೂ ಏನು ಮಾಡಲ್ಲ, ಯೂಸ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಊ ಆಂಟಿ ಕ್ರಿಸ್ಟ್ ನಂಬರು ನಮ್ದು. ಇದು ಲೋಕದಲ್ಲಿ ಎಲ್ಲರಿಗೂ ಗೊತ್ತು ಬಿಡಿ, ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಎಲ್ಲ ಧರ್ಮದಲ್ಲಿರೋಂಥ ಎಲ್ಲ ಜನಗಳಿಗೇನ್ರಿ ಗೊತ್ತು. ಹಾಗಿರ್ಬೇಕಾರೆ ಯಾರೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಬರ್ರಪ್ಪ ನಿಮ್ಮ ತಲೆ ಮೇಲೆ ಮುದ್ರೆ ಹೊಡ್ತೀನಿ ಹೊಡ್ಸ್ಕೊಂತಾರೆ ಯಾರಾದ್ರೂ? ಇವಾಗೆಲ್ಲ ಆ ಥರ ಮೋಸ ಮಾಡೋಂಥ ಜನಗಳು ಇಲ್ಲ, ಮೋಸ ಹೋಗೋಂಥ ಜನಗಳು ಕೂಡ ಏನಾಗಿಲ್ಲ ಇಲ್ಲ. ಸರಿ, ಇವಾಗ ಹೆಂಗಿದೆ ಜನಾಂಗ? ಜನಾಂಗ ಬಂದ್ಬಿಟ್ಟು ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಲ್ಲ, ದೇವರು ಅಂತಂದ್ರೆ ಎಲ್ಲದಕ್ಕಿಂತ ಲಾಸ್ಟಲ್ಲೇ ಮಾಡೋರೆ ಇಟ್ಟವ್ರೆ. ದೇವರು ಅಂತ ಹೇಳ್ಬೇಕಾದ್ರೆ ಆಟಕ್ಕುಂಟು ಲೆಗಗಿಲ್ ತರನೇ ಮಾಡೋರು, ಟ್ರೀಟ್ ಮಾಡ್ತಾರೆ. ಹಾಗಿರ್ಬೇಕಾರೆ ಇವರೆಂಥ ಜನಗಳು ಹೋಗ್ಬಿಟ್ಟು ಒಬ್ಬ ಮನುಷ್ಯನ್ನ, ಅಯ್ಯೋ ನೀನೇ ದೇವರು, ನಿನಗೆ ಅಡ್ಡ ಬಿದ್ದು ಏನ್ ಮಾಡ್ತಿದ್ದಾನ ನಮಸ್ಕರಿಸ್ತೀನಿ ಅಂತಂದ್ಬಿಟ್ಟು ಯಾರು ಅಡ್ಡ ಬಿದ್ದು ನಮಸ್ಕರಿಸಿ ಇವ್ರನ್ನ ದೇವರಂತ ಆರಾಧನೆ ಮಾಡೋದು ಉಂಟಾ, ಚಾನ್ಸ್ ಇದೆಯಾ? ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಓದ ನೋಡಿ, 1 ತಿಮೊಥಿ 4:1-3.
ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ನೋಡ್ರ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ದೇವರಾತ್ಮ ಅಂತಂದ್ರೆ, ಏನ್ರಿ ಆ ಕಾಲದಲ್ಲಿ ಹೇಳ್ಬಿಟ್ರು ಏನ್ರಿ ಅನೇಕ ಜನಗಳು ಕ್ರಿಸ್ತ ನಂಬಿಕೆನೆ ಬಿಟ್ಟು ಹೋಗ್ತಾರೆ ಅಂತ. ಹಂಗಿರ್ಬೇಕಾರೆ ಏನು ನಂಬ್ತಾರ? ಈ ಕ್ರಿಸ್ತನೇ ನಂಬಲ್ಲ ಅಂತಾರೆ, ಒಬ್ರು ದೇವ್ರನ್ನ ನಂಬ್ಕೊಂಡ್ಬಿಟ್ಟು ಒಬ್ಬ ಮನುಷ್ಯನ ದೇವ್ರ ಹತ್ರ ನಂಬ್ತೇನೆ? ಯೋಚನೆ ಮಾಡ್ರಿ ನೀವು ಅಂತೀರಿ ಅಂದ್ರ ನಂಬಿಕೆನೆ ಬಿಟ್ಟು ಹೋಗ್ತಾರಂತೆ. ಅಂದ್ರೆ ಅಂತ ದಿನಗಳು ಬರ್ತಾರೆ ಅಂದ್ಬಿಟ್ರು ಅಂದ್ರ. ಆಮೇಲೆ ಇಷ್ಟ ಓದಿ ಇಷ್ಟ ಮುಂದಕ್ಕೆ.
ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರ ತಿನ್ನಬಾರದೆಂತಲೂ ಹೇಳುವರು.
ನೋಡ್ರ
ಆದರೆ
ಏನ್ರಿ ಇವೆಲ್ಲ ಈ ತರ ಮೋಸ ಮಾಡ್ತಾರಂತೆ. ಇನ್ನೊಂದು ವಾಕ್ಯ ಓದಿ ಚೆನ್ನಾಗಿ, 2 ತಿಮೋತಿ 3:4, 1 ತಿಮೋತಿ 3:4 ರೀ.
ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ
ನೋಡ್ರ ಕಡೆ ಕಠಿಣ ಕಾಲಗಳು ಬರ್ತಾವಂತೆ. ಎಂತ ಕಠಿಣ ಕಾಲಗಳು? ಮನುಷ್ಯರು ಸ್ವಾರ್ಥ ಚಿಂತಕರು,
ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು,
ನೋಡ್ರ
ಮಮತೆ ಇಲ್ಲದವರು.
ದೇವ್ರ ಭಯವಿಲ್ಲದವರು, ಮಮತೆ ಇಲ್ಲದವರು. ಇವ್ರಿಗೆ ಮಮತೆ ಇಲ್ಲ, ಕೃಪೆ ಇಲ್ಲ, ದಯೆ ಇಲ್ಲ. ಇವ್ರು ಹೋಗ್ಬಿಟ್ಟು ಒಬ್ರನ್ನ ಅಯ್ಯೋ ನೀನೇ ದೇವ್ರು ಅಂತ, ಇಡೀ ಲೋಕ ಎಲ್ಲ ಒಬ್ಬನ್ನ ದೇವ್ರು ಅಂತ ನಂಬೋದಿಕ್ ಸಾಧ್ಯ ಅಲ್ಲ. ಅದು ಈಗಿರೋ ಟೈಮಲ್ಲಿ ಅಂತ್ಯಕಾಲದಲ್ಲಿ ಮಾತಾಡ್ತೀವಿ. ಇವಾಗ ನಮ್ಮ ಕಣ್ಮುಂದೆ ನೋಡ್ತಿರೋ ಇಲ್ಲ, ಇವಾಗ ಇವತ್ತಿನ ಸಮಾಜನೇ ಇರೋದು ಇವತ್ತು ರೀ ಹಿಂಗೆ, ಭಯಭಕ್ತಿ ಇಲ್ಲ, ದೇವ್ರ ಭಯಭಕ್ತಿ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಲ್ವರ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಆಮೇಲೆ ಇಷ್ಟ ಮುಂದಕ್ಕೆ ಹೋದ್ರಿ ನೆಕ್ಸ್ಟ್.
ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಏಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಪ್ಪಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು,
ನೋಡ್ರ
ಭಕ್ತಿಯ ವೇಷವಿದ್ದು.
ದೇವ್ರನ್ನ ಪ್ರೀತಿಸದೆ ಭೋಗಗಳನ್ನ ಪ್ರೀತಿ ಮಾಡೋರಂತೆ ನೋಡಿ, ಮುಖ್ಯವಾಗಿ ಹೇಳ್ತಾರೆ ಭಕ್ತಿಯ ವೇಷವಿದ್ದು.
ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು.
ನೋಡ್ರ ಅದರ ಬಲವನ್ನೇನ್ರಿ ಬೇಡ ಅಂತ ಹೇಳೋರಾಗಿರ್ತಂತೆ. ದೇವ್ರು ನಂಬ್ತಾರೆ ಬಾಲನ್ ಮಾತ್ರ, ಹಿಂಗಿರ್ಬೇಕಾರೆ ಒಬ್ಬ ಮನುಷ್ಯನೋಗಿ ನಂಬ್ತಾರೆ ಇವರು ದೇವ್ರು ಅಂತ, ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ. ಏನ್ರಿ ಸೇತಾನ್ ತುಂಬಾ ಕ್ಲೆವರ್ ರೀ, ಅದರ ಸೇತಾನ್ಗೆ ಚೆನ್ನಾಗಿ ಗೊತ್ತು ಮನುಷ್ಯರ ಕಣ್ಗಳನ್ನ ಹೆಂಗ್ ಮಂಕ್ ಮಾಡೋದು ಅಂತ. ಏನ್ ಹೇಳ್ತಾರೆ ಬೈಬಲಲ್ಲಿ, ಅವನು ಏನ್ರಿ ಈ ಪ್ರಪಂಚದ ದೇವರು ಎಲ್ಲಾರ ಕಣ್ಗಳನ್ನ ಏನ್ ಮಾಡೋಣ ಅಂತ ಹೇಳ್ದ,
ಮಂಕು ಮಾಡಿದನು.
ಮಂಕ್ ಮಾಡೋಣ. ಮಂಕ್ ಮಾಡೋದ್ರಲ್ಲಿ ಮಂಕ ತಿಮ್ಮ ಅದರ ಎಕ್ಸ್ಪರ್ಟ್ ಇವರು, ಇವ್ರಿಗೆ ಏನು ಹೇಳ್ಕೊಡೋದೇ ಬೇಕಾಗಿಲ್ಲ, ಸುಳ್ಳಾಡ್ಬೇಕಾದ್ರೆ ಹೆಂಗ್ ಆಡ್ತಾರಂತೆ. ಮಾನಸ್ಪೂರ್ವಕವಾಗಿ ಮಾಡೋ ಸುಳ್ಳಾಡೋದು, ಅದರ ಯವಾಳ್ನೇ ಅಮರ್ಸ್ಬಿಟ್ಟ ಆದಾಮ್ನೇ ಅಮರ್ಸ್ಬಿಟ್ಟ ಅಂತ. ಇವಾಗ ಮನಕುಂದನ ಅಮರ್ಸಕ್ ಸಾಧ್ಯ ಇಲ್ವಾ, ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಸೂಪರ್ ಮೈಂಡ್ ಅಲ್ಲರ, ಸೂಪರ್ ಮಾಸ್ಟರ್ ಮೈಂಡ್ ಅದರ. ಸೇತಾನಕ್ಕೆ ಚೆನ್ನಾಗಿ ಗೊತ್ತು ಕ್ರಿಸ್ತ ವಿರೋಧಿ ಬಗ್ಗೆ ಸತ್ಯವೇದ ಅಂತ ಅರ್ಥಗಳು ಅವ್ನು ಗೊತ್ತಾಗ್ಬಿಟ್ಟಾನೆ. ಜನಗಳು ಏನ್ ಮಾಡ್ತಾರೆ ದೇವ್ರ ಕಡೆಗೆ ಬಂದ್ಬಿಡ್ತಾರೆ ಅಂತ ಚೆನ್ನಾಗಿ ಗೊತ್ತಾನೆ. ಏನ್ ಮಾಡ್ತಾನೆ ಇದ್ರ ಬಗ್ಗೆ ಗೊತ್ತೇ ಆಗ್ಬಾರ್ದು ನೋಡಿ ಜನಗಳಿಗೆ, ಆ ತರ ಮರಳು ಏನ್ ಮಾಡ್ಬಿಟ್ರಂತೆ ಮಾಡ್ಬಿಟ್ರಂತೆ ಅದ್ರ. ಅದಕ್ಕೆ ಇವತ್ತು ಏನ್ ಮಾಡೋಣ, ಆಂಟಿ ಕ್ರಿಸ್ಟ್ ಬಗ್ಗೆ ಓದೋಣ. ಆಂಟಿ ಕ್ರಿಸ್ಟ್ ಬಗ್ಗೆ ಓದೋದು ತುಂಬ ಇಂಪಾರ್ಟೆಂಟ್. ಯಾರಪ್ಪ ಆಂಟಿ ಕ್ರಿಸ್ಟ್ ಇದು ಅದರ, ಕ್ರಿಸ್ತ ವಿರೋಧಿ ಯಾರು ಹಂಗಾರೆ? ಸತ್ಯವೇದ ಏನು ಹೇಳ್ತಾರೆ ನೋಡಿ, ಈ ಕ್ರಿಸ್ತ ವಿರೋಧಿಗೆ ಹಲವಾರು ಹೆಸರುಗಳೇನಾಗಿದೆ. ಅಪೊಸ್ತಲ ಪೌಲ್ ಏನು ಹೇಳ್ತಾರೆ ಇದಕ್ಕೆ, ನೋಡಿ ಅಧರ್ಮ ಸ್ವರೂಪನೋ ಅದರ, ಅದರ ಅಧರ್ಮ ಸ್ವರೂಪ ಅಂತ ಏನ್ ಮಾಡ್ತಾರೆ ಅದಿಗೆ, ಅದಿಗೆ ಹೆಸರು ಕೊಡ್ತಾರೆ ಅದರ. ಆಮೇಲೆ ಏನ್ರಿ
ಮತಭ್ರಷ್ಟತೆ ಉಳ್ಳವರು.
ಕರೆಕ್ಟ್ ಮತ ಭ್ರಷ್ಟತೆ ಆಗಂತದ್ದು ಅಲ್ವರ. ಆಮೇಲೆ ಏನ್ರಿ ಗುಪ್ತವಾಗಿ ಏನು ಅದು ಇವಾಗ ಕೆಲಸ ಮಾಡ್ತೈತೆ ಅಲ್ವರ, ಮಿಸ್ಟ್ರಿ ಆಫ್ ಇನಿಕ್ವಿಟಿ ಅಂತ ಹೇಳ್ತಾರೆ, ಅಕ್ರಮದ ರಹಸ್ಯ ಅಧರ್ಮವು ಅದರ, ಅಧರ್ಮನೂ ಅಂತ ಹೇಳ್ತಾರೆ, ಅಧರ್ಮ ಸ್ವರೂಪನು ಅಲ್ವರ. ಏನ್ರಿ ಈಗಲೇ ಏನ್ ಮಾಡ್ತಾ ಇರ್ತ ಅಲ್ಲಿ ಗುಪ್ತವಾಗಿ ಕೆಲಸ ಮಾಡ್ತೈತೆ, ಸೀಕ್ರೆಟ್ ಆಗಿ ಅವಾಗ ಏನ್ ಮಾಡ್ತಾ ಇದ್ದಾರೆ ಕೆಲಸ ಅಲ್ಲಿ ಅವ್ನು ಮಾಡ್ತಾ ಇತ್ತಂತೆ ನೋಡೋರ, ಅದನ್ನ ಹೆಸ್ಕೊಡ್ತಾರೆ. ಆಮೇಲೆ ಏನ್ರಿ ಪಾಪ ಸ್ವರೂಪನು ಅಂತ ಏನ್ ಮಾಡ್ತಾರೆ ಅಲ್ಲಿ, ದುಷ್ಟನು ಅಂತ ಏನ್ ಮಾಡ್ತಾರೆ, ವಿಕೆಡ್ವನ್ ಅಂತ ಏನ್ ಮಾಡ್ತಾರೆ ಅಲ್ಲಿ, ಎಲ್ಲ ತೀಸಲು ನಿಕಲ್ ಬರೋಂತ ವಾರ್ತೆಗಳಿಗೆ ಹೋದ್ರೆ ಅದೇ ವಾಕ್ಯದಲ್ಲಿ ಬರ್ತಾರೆ ಅದರ. ಆಮೇಲೆ ಯೇಸು ಕ್ರಿಸ್ತು ಕೂಡ ಇದ್ರ ಬಗ್ಗೆ ಹೇಳ್ತಾರೆ, ಯೇಸು ಕ್ರಿಸ್ತು ಇವ್ರ ಬಗ್ಗೆ ಹೇಳ್ಬೇಕು ಹೇಳ್ತಾರೆ ಏನ್ರಿ, ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಹೇಳ್ತಾರೆ ಇಲ್ಲಿ ಮತ್ತೆಯ 24:15 ಓದಿ.
ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ.
ನೋಡ್ರ ಇದನ್ನ ಓದೋನ್
ಯೂದಾಯದ
ಏನ್ ಮಾಡ್ಲಿ ಸಾಕಷ್ಟ, ಇದನ್ನ ಓದೋನ್ ಏನ್
ತಿಳ್ಕೊಳ್ಳಿ
ಮಾಡ್ಲಿ ತಿಳ್ಕೊಳ್ಳಿ ಅಲ್ರ. ಏನ್ರಿ ದಾನಿಯೇಲನು ಹೇಳಿದಂತೆ ಹಾಳು ಮಾಡುವಂತ ಅಸಹ್ಯ ವಸ್ತು ನೋಡ್ರ, ಯೇಸು ಕ್ರಿಸ್ತು ಕ್ರಿಸ್ತ ವಿರೋಧಿಗೆ ಹಾಳು ಮಾಡುವಂತ ಅಸಹ್ಯ ವಸ್ತು ಕರೀತಾರೆ. ಸರಿಯಪ್ಪ ಆಯ್ತು, ಅಂದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ಆ ಪದದ ಅರ್ಥ ಏನು ಫಸ್ಟ್ ನಾವು ಏನ್ ಮಾಡಬೇಕು ತಿಳ್ಕೊಬೇಕು. ಅಂದ್ರೆ ಆಂಟಿ ಕ್ರಿಸ್ಟ್ ಬಗ್ಗೆ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಆಂಟಿ ಕ್ರೈಸ್ಟ್ ಅಂದ್ರೆ ಆ ವಾರ್ತೆಯ ಅರ್ಥ ಏನು ಅಂತ ನಾವೇನ್ ಮಾಡಕ್ ತಿಳ್ಕೊಬೇಕು ಅಲ್ರ. ಇವಾಗ ನಾನು ಇದೇ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ಆಂಟಿ ಕ್ರಿಸ್ಟ್ ನಿಮ್ಮ ಪ್ರಕಾರ ಏನು, ಯಾರು
ಸುಳ್ಳು ಬೋಧಕನು,
ಸುಳ್ಳು
ಕ್ರಿಸ್ತ
ಬೋಧಕ
ವಿರೋಧಿ
ಕ್ರಿಸ್ತ ವಿರೋಧಿ?
ವಿರೋಧಿ.
ಓಕೆ ಆಮೇಲೆ ಅನಿಲ್ ಬದರ್ ಹೇಳ್ರಿ ಸಲಮಸ್ತ ಹೇಳಿ.
ಕ್ರಿಸ್ತನ ಬೋಧನೆಗೆ ವಿರೋಧವಾಗಿ
ಇರಿ
ಬೋಧನೆ
ಇರಿ
ಮಾಡೋದು ಇವನ
ಅವ್ರು ಹೇಳಿ
ಕೆಲಸ.
ಇರಿ ಇರಿ ಸಲಮಿಸ್ಟರ್ ಹೇಳಿ ಅನಿಲ್ ಬದ್ರ ಹೇಳಿ.
ಕ್ರಿಸ್ತನಂತೆ ನಟಿಸಿ ಜನರನ್ನ ಮೋಸಗೊಳಿಸೋದು.
ವೆರಿ ಗುಡ್ ಅದರ ಅನಿಲ್ ಬದರ್. ಓಕೆ ಸರಿ, ಇವಾಗ ನೋಡಿ ಇದನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಈ ಆಂಟಿ ಕ್ರಿಸ್ಟ್ ಅಂದ್ರೆ ಯಾರೆಲ್ಲ ಬರ್ಬೋದು ಅಂತ ಫಸ್ಟ್ ಥಿಂಕ್ ಮಾಡ್ಬೇಕು ನೋಡಿ. ಇವಾಗ ಆಂಟಿ ಕ್ರಿಸ್ಟ್ ಅಂದ್ರೆ ಯಾರು ಗೊತ್ತಾ ಬರ್ತಾರೆ ಆಕ್ಚುಲಿ ನೋಡ್ದ ಅಂತಂದ್ರೆ, ಯಹೂದ್ಯರು ಇವರೆಲ್ಲ ಕ್ರಿಸ್ತನ್ ವಿರೋಧವಾಗಿರೋದು ಅಲ್ವರ, ಮುಸ್ಲಿಮ್ಸು ಹಿಂದೂಸು ಇವರೆಲ್ಲ ಮಾಡ್ಬೇಕಾರೆ ಏನ್ರಿ ಎಲ್ಲರೂ ಬಂದ್ಬಿಟ್ಟು ಕ್ರಿಸ್ತನ್ಗೆ ಏನಾಗಿದ್ದಾರೆ ಇವಾಗ ವಿರುದ್ಧವಾಗಿದ್ದಾರೆ. ಕ್ರಿಶ್ಚಿಯನ್ಸ್ ಒಬ್ರು ಬಿಟ್ರೆ ಮಿಕ್ದವ್ರು ಎಲ್ಲರೂ ಏನ್ರಿ ಕ್ರಿಸ್ತನ್ಗೆ ವಿರುದ್ಧವಾಗಿದ್ದಾರೆ. ಹಂಗಾದ್ರೆ ಇವರೇನ ಆಂಟಿ ಕ್ರೈಸ್ಟು ಅಂತ ನೋಡಿದ್ರೆ ನೋಡಿ ಇದು ಒಂದು ಅರ್ಥ ಇದೆ ಅಂದ್ರೆ ಇದು ಆಂಟಿ ಕ್ರೈಸ್ಟ್ ಕ್ರಿಸ್ತನ್ಗೆ ವಿರುದ್ಧವಾಗಿರೋದು. ಕ್ರಿಸ್ತ ನಮ್ದೇ ಇರೋರೆಲ್ಲ ಏನ್ರಿ ಕ್ರಿಸ್ತನ್ಗೆ ವಿರುದ್ಧವಾಗಿದ್ದಾರಪ್ಪ ಇದೊಂದು ಅರ್ಥ. ಆದರೆ ಇನ್ನೊಂದು ಬಳಿಕೆ ಇದೆ, ಇದು ಇನ್ನೊಂದು ಆ್ಯಂಗಲ್ ಅನ್ನೋ ಮೀನಿಂಗ್ ಇದೆ. ಏನು ನೋಡೋಣ, ನೋಡಿರ್ತೀನಿ ಇವಾಗ ಎಕ್ಸಾಂಪಲ್. ಆ್ಯಂಟಿ ನ್ಯಾಷನಲಿಸ್ಟ್ ಅಂದ್ರೆ ಏನಪ್ಪ ಅರ್ಥ? ದೇಶದ್ರೋಹಿ ಅಂದರೆ ಇದು ಕನ್ನಡದಲ್ಲಿ ಹೇಳೋದು ದೇಶದ್ರೋಹಿ ಅಂತಂದರೆ ಅದರ ಯಾರಿದು ಯಾರಾಗಿರ್ತಾರೆ ಯಾರಾಗಿರ್ಬೋದು ಅದ್ರ ಪ್ರಕಾರ ಅರ್ಥ ಏನು? ಆ್ಯಂಟಿ ನ್ಯಾಷನಲಿಸ್ಟ್ ಅಂದರೆ ಈ ಪದಕ್ಕೆ ಅರ್ಥ ಏನು ಹೇಳ್ರಿ ಅನಿಲ್ ಬದ್ರೆ ಹೇಳಿ.
ದೇಶ ವಿರೋಧಿ ಕಾರ್ಯಗಳನ್ನು ಮಾಡುವವರು, ದೇಶದಲ್ಲಿ ಗೊಂದಲ ಎಬ್ಬಿಸೋದು, ದೇಶದಲ್ಲಿ ವಿರೋಧ ಕಾರ್ಯಗಳನ್ನು ಮಾಡೋದು, ಧ್ವಂಸ ಮಾಡುವುದು.
ವೆರಿ ಗುಡ್. ಅದರ ಹಂಗಾರೆ ಯಾರವನು ಯಾವ ದೇಶದವನು?
ಈಗ ಸದ್ಯ ಪಾಕಿಸ್ತಾನ ಅಂತ ನಮ್ಮ ಭಾರತದಲ್ಲಿ
ಓಕೆ, ಅದರ ಹೊರ ದೇಶದವರು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು
ಪರದೇಶದವರು.
ಪರದೇಶದವರು ಇಲ್ಲಿ ಬಂದು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದು ಆಂಟಿ ನ್ಯಾಷನಲಿಸ್ಟ್ ಅಂತ ಹೇಳ್ತೀರಿ ಅದರ. ಓಕೆ ಗುಡ್, ಸರಿ ನೋಡಿ ಇದು ಒಂದು ಆ್ಯಂಗಲಲ್ಲಿ ಸ್ವಲ್ಪ ಮಟ್ಟಿಗೆ ಸರಿ ಅದರ. ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಆ್ಯಂಟಿ ನ್ಯಾಷನಲಿಸ್ಟ್ ಅಂದ್ರೆ ಏನಪ್ಪ ಅಂತಂದರೆ ನಮ್ಮ ದೇಶದ ನಿವಾಸಿಗಳು ಏನ್ರಿ ನಮ್ಮ ದೇಶದಲ್ಲೇ ಇರೋದು ಅಂದರೆ ನಮ್ಮ ದೇಶ ವಿರುದ್ಧವಾಗಿ ಮಾಡೋದು ಕೆಲಸ
ಕಾರ್ಯ
ಆ್ಯಂಟಿ ನ್ಯಾಷನಲಿಸ್ಟ್ ಅಂತ ಹೇಳೋದು. ಅಂದ್ರೆ ಹೊರದೇಶದವರು ನಮ್ಮ ದೇಶಕ್ಕೆ ಬಂದು ಏನ್ರಿ ಇಲ್ಲಿ ನಮ್ಮ ದೇಶಕ್ಕೆ ವಿರುದ್ಧವಾಗಿ ಮತ್ತೆ ನಮ್ಮ ದೇಶದ ಬಗ್ಗೆ ತೊಂದರೆಗಳು ಮಾಡಿದ್ರೆ ಅವ್ರಿಗೆ ಟೆರರಿಸ್ಟ್ ಅಂತ ಏನು ಮಾಡ್ತಾರೆ ಅಲ್ಲಿ ಟೆರರಿಸಮ್ ಅಂತ ಹೇಳ್ತಾರೆ ಅದರ. ಆದರೆ ಏನ್ರಿ ನಮ್ಮ ದೇಶದಲ್ಲೇ ಇಟ್ಕೊಂಡು ನಮ್ಮ ದೇಶದ ನಿವಾಸಿಗಳೇ ಬೇರೆ ದೇಶದವರೆಲ್ಲ, ಆದರೆ ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಹೇಳ್ತೀರಿ ಆ್ಯಂಟಿ ನ್ಯಾಷನಲಿಸ್ಟ್ ದೇಶದ್ರೋಹಿಗಳು ಅಂತ ಏನು ಮಾಡ್ತೀವಿ ನಾವು ಹೇಳ್ತೀರಿ ಅದರ. ಹಂಗಾದ್ರೆ ಯಾರಪ್ಪ ನಮ್ಮವರೇ ಆಗಿದ್ಕೊಂಡು ನಮ್ಮವ್ರ ವಿರುದ್ಧವಾಗಿನೇ ಕೆಲಸ ಮಾಡೋದಕ್ಕೆ ದೇಶದ್ರೋಹಿ ಆ್ಯಂಟಿ ನ್ಯಾಷನಲಿಸ್ಟ್ ಹೇಳ್ತೀರಿ ಅದರ. ಇದೇ ಥರ ಆ್ಯಂಟಿ ಕ್ರೈಸ್ಟ್ ಅಂದ್ರೆ ಹೆಂಗೆ ಗೊತ್ತಾಗುತ್ತ? ಆ್ಯಂಟಿ ಕ್ರೈಸ್ಟ್ ಅಂತಂದರೆ ಕ್ರಿಸ್ತನ ನಂಬದೇ ಇರೋರಲ್ಲ, ಕ್ರಿಸ್ತನ್ ನಂಬಿರೋರೇ ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನ ವಿರುದ್ಧವಾಗಿ ಮಾಡುವಂಥ ಒಂದೇನ್ರಿ ಸುಳ್ಳು ಕ್ರೈಸ್ತವರಿಗೇನೆ ಸತ್ಯವೇದದಲ್ಲಿ ಆ್ಯಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿ ಅಂತ ಏನು ಮಾಡೋದು ಹೇಳೋದು ಅಂದ್ರ. ಸರಿ ವಾಕ್ಯ ಇದೆಯಾ ಇದು? ಅಂದ್ರೆ ಎಸ್ ವಾಕ್ಯ ಇದೆ, ಓದೋ ನೋಡ್ರಿ ಎಲ್ಲಿ? 1 ಯೋಹಾನ 2 ಅಧ್ಯಾಯ 18 ಮತ್ತು 19 ವಾಕ್ಯ ದಯವಿಟ್ಟು ಓದಿ. 1 ಯೋಹಾನ 2 18 19 ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ 18 ಆ್ಯಂಡ್ 19. ನಿರ್ಮಲ ಸಿಸ್ಟರ್, ಅನಿಲ್ ಬ್ರದರ್, ಸಲೋಮಿ ಸಿಸ್ಟರ್ ಓದ್ತೀರಾ ಯಾರಾದ್ರ?
2 ಅಧ್ಯಾಯ ಬ್ರದರ್.
ಹಾ, 1 ಯೋಹಾನ 2 ಅಧ್ಯಾಯ 18 ಮತ್ತು 19.
ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ, ಕ್ರೈಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರೈಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ,
ಅಂಡರ್ಲೈನ್
ಇದರಿಂದ
ಮಾಡ್ಕೊಳ್ಳಿ ಏನ್ರಿ ಏನ್ ಹೇಳ್ತಾರೆ? ಕ್ರೈಸ್ತ ವಿರೋಧಿಗಳು ಬರ್ತಾ ಇದ್ದಾರೆ ನೀವು ಕೇಳಿದಿರಾ, ಆದ್ರೆ ಅವಾಗ ಏನಾಗಿದ್ರಂತೆ ಇದರಂತೆ ಅಪೋಸ್ಟ್ಲು ಕಾಲದಲ್ಲಿ ಏನಾಗಿದ್ರಂತೆ ಕ್ರಿಸ್ತ ವಿರೋಧಿ ಅಂತ ಏನಪ್ಪ. ಇವಾಗ ಒಬ್ಬ ವ್ಯಕ್ತಿ ಅಂದ್ರೆ ಅಂತಿಕ್ರಿಸ್ತ ಕ್ರಿಸ್ತ ವಿರೋಧಿ ಅಪೋಸ್ಟ್ಲ್ಸ್ ಕಾಲದಿಂದ ಹಿಡ್ದು ಅಂತ್ಯಕಾಲ ಕ್ರಿಸ್ತನ ಎಡೆಬರಿಕೆ ಅವರು ಇರಕ್ಕೆ ಸಾಧ್ಯನಾ? ಯೋಚನೆ ಮಾಡ್ರಿ, ಅಲ್ಲಿ ಏನ್ ತೊಡಗ್ತೀರಿ? ಈಗಲೇ ಇದರಂತೆ ಅಪೋಸ್ಟ್ಲ್ ಯೋಹಾನನ್ ಕಾಲದಲ್ಲೇ ಕ್ರಿಸ್ತ ವಿರೋಧಿಗಳಿದಾರಂತೆ. ಹಂಗ್ರಿ ಯಾರು ಇವರು? ಅದನ್ನ ಅರ್ಥ ಅವರೇ ಹೇಳ್ತಾರೆ ನೋಡಿ ಅಲ್ಲಿ ಓದಿಸ್ತ ಮುಂದಕ್ಕೆ. ಹಾ,
ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ.
ಆಮೇಲೆ ಕಂಟಿನ್ಯೂ.
ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು, ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲರೆಂಬುದು ಸ್ಪಷ್ಟವಾಗಿ ತೋರುಬಂತು.
ನೋಡ್ರ ಅದನ್ನ ಕರ್ತನ ಪ್ರೀತಿ ಅಂತ ಸರ್ಗಳು ಏನಪ್ಪ ಹೇಳ್ತಾರೆ ಅಂದ್ರೆ ಅವರು ನಮ್ಮನ್ನ ಏನ್ರಿ ಬಿಟ್ಟು ಹೊರಟು ಹೋದರು. ಅಂದ್ರೆ ಏನ್ ಮೀನಿಂಗ್? ನಮ್ಮನ್ನ ಬಿಟ್ಟು ಹೊರಟು ಹೋದ್ರೆ ಒಂದ್ ಕಾಲದಲ್ಲಿ ಎಲ್ಲ ಅಪೋಸ್ತಲ ಜೊತೆಗೆ ಏನಾಗಿದ್ರು ಇವರು, ಇದ್ರು ಅಂತ. ಇವಾಗ ಏನಾಗಿದ್ದಾರೆ, ಅವ್ರ ಜೊತೆಗೆ ಏನಾಗಿಲ್ಲ, ಇಲ್ಲಿ ಇಲ್ಲ, ಅವ್ರನ್ನ ಬಿಟ್ಟು ಏನ್ ಮಾಡಿದ್ರು, ಹೊರಗಡೆ ಹೋಗಿದಾರಂತೆ. ಅಂದ್ರೆ ಸತ್ಯದಲ್ಲಿದ್ದಿ, ಸತ್ಯದಿಂದ ಬಿಟ್ಟು ಹೋಗೋದೆ ಕ್ರಿಸ್ತ ವಿರೋಧಿಗಳು ಅಲ್ವರ ನೋಡ್ರಿ. ಅದ್ ಹೇಳ್ತಾರೆ, ಆದರೂ ಅವರು ನಮ್ಮವರಾಗಿರ್ಲಿಲ್ಲ ಅಲ್ವರ. ನಮ್ಮವರಾಗಿದ್ದಿದ್ರೆ ನಮ್ ಜೊತೆಲಿ ಏನ್ ಮಾಡ್ತಾ ಇದ್ರು, ಇರ್ತಾ ಜೊತೆಲಿ ಇರ್ತಾ ಇದ್ರೆ ಏನರ್ಥ, ಸತ್ಯದಲ್ಲಿ ಇರ್ತಾ ಇದ್ರು ಅಂತ ಅರ್ಥ ಅಲ್ವರ. ಆದ್ರೆ ಏನ್ರಿ, ನಮ್ಮನ್ನು ಬಿಟ್ಟು ಹೋದುದರಿಂದ ಏನ್ರಿ ನೋಡ್ಸ್ಬಿಟ್ರು ಅಂತಂದ್ರೆ, ಅವರು ಕ್ರೈಸ್ತವ್ರು ಎನಿಸ್ಕೊಂಡವ್ರು ಎಲ್ಲರೂ ಕ್ರೈಸ್ತವರಲ್ಲ. ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಕ್ರೈಸ್ತವ್ರು ಆಗ್ಬಿಟ್ರೆ ಕ್ರೈಸ್ತವ್ರು ಆಗೋದಕ್ಕೆ ಸಾಧ್ಯ ಇಲ್ಲ. ಹೆಸ್ರಿಗೆ ಮಾತ್ರ ಕ್ರೈಸ್ತವರಾಗಿದ್ರೆ ನಿಜವಾದ ದೇವಸ್ಥಾನದಲ್ಲಿ ಕ್ರೈಸ್ತವಾಗಿ ಸಾಧ್ಯ ಇಲ್ಲ. ಇವರೆಲ್ಲ ಯಾರಪ್ಪ ಅಂದ್ರೆ ಕ್ರಿಸ್ತ ವಿರೋಧಿಗಳು ಅಂತ ಅಪೊಸ್ಟಲ್ ಯೋಹಾನ ಅವರು ನಮ್ಗೆ ಪಕ್ಕಾ ಡೆಫಿನಿಷನ್ ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಕೊಡ್ತಾರೆ ಅಲ್ವರ. ಏನ್ರಿ, ನಮ್ಮವರೆಲ್ಲರೂ ನಮ್ಮವರಲ್ಲ ಅಂತ ಸ್ಪಷ್ಟವಾಗಿ ತೋರು ಬರ್ತದೆ. ಹಂಗಾರೆ ಏನು ಕ್ರಿಸ್ತ ವಿರೋಧಿ ಅಂದ್ರೆ ಅವ್ರ ಗುಣಲಕ್ಷಣಗಳು ಏನಪ್ಪ ಅಂದ್ರೆ, ಒಂದ್ ಕಾಲದ ಸತ್ಯಲ್ಲಿ ಇದ್ರು ಅದರ ಅಪೋಸ್ ಜೊತೆಗೆಲ್ಲ ಏನಾಗಿದ್ರು, ಸತ್ಯಲ್ಲಿ ಕೇಳಂತ ಉಪದೇಶಗಳ ಪಕ್ಕನೆ ಇದ್ರು. ಆದ್ರೆ ಇವಾಗ ಏನ್ ಮಾಡೋದು, ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಏನಕ್ಕೆ ಬಿಟ್ಟು ಹೊರಗಡೆ ಹೋದ್ರು ಅಲ್ವರ, ಯಾಕೆ ಸತ್ಯದ ಮೇಲೆ ಇಲ್ಲ ಅವ್ರಿಗೆ ಆಸಕ್ತಿ ಇಲ್ಲ, ಸತ್ಯದ ಮೇಲೆ ಪ್ರೀತಿ ಇಲ್ಲ, ಸತ್ಯನ ರಿಜೆಕ್ಟ್ ಮಾಡಿ ಸುಳ್ಳು ನಂಬಿಕೆ ಏನ್ ಮಾಡಿದ್ರು, ಹೊರಗಡೆ ಇವಾಗ ಹೋಗಿದ್ದಾರಂತೆ ಅಲ್ವರ. ಅದಕ್ಕೆ ನೋಡಿ, ಇವರು ಇದು ಕ್ರಿಸ್ತ ವಿರೋಧಿಯ ಲಕ್ಷಣಗಳು. ಇದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡ್ತೀನಿ, ಎಲ್ಲಿ ಅಪೊಸ್ತಲ ಕೃತ್ಯಗಳು 20:28-30 ಓದಿ. ಅಪೊಸ್ತಲ ಕೃತ್ಯಗಳು 20:28-30.
ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಇಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಇಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳುಕೊಳ್ಳುವರು.
ನೋಡ್ರ, ಅದಕ್ಕೆ ಏನ್ ಹೇಳ್ತಾರೆ, ಇವರು ಏನಕ್ಕೆ ಬಿಟ್ಟು ಹೋಗಿದ್ದು ಅಂದ್ರೆ ಅದನ್ನ ಅರ್ಥ ಇಲ್ಲಿ ಕೊಡ್ತಾರೆ ಹೇಳ್ತೀನಿ. ಅದರ ಅಪೋಸ್ ನಾನು ಹೋದ ಮೇಲೆ ಅಂದ್ರೆ ಏನು, ಅಪೋಸ್ ಎಲ್ಲ ಹೋಗಿದ ಮೇಲೆ ಕ್ರೂರವಾದ ತೋಳಗಳೇನಾಗ್ತಾರೆ ನಿಮ್ಮೊಳಗೆ ಬರ್ಬೋದು. ಯಾರೊಳಗೆ ಬರ್ತದೆ, ಯಾರೊಳಗೆ ಬರುತ್ತಾ, ಅದ್ ಸಭೆ ನಡುವೆನೆ ಬರ್ತಾರೆ ಅಂತ ನೋಡ್ರಿ ಹೇಳ್ತೀನಿ. ಅದರ ದೇವ್ರ ಮಕ್ಳ ನಡುವೆನೆ ಏನಾಗ್ತಾರಂತೆ, ಅಲ್ಲಿ ಯಾರು ಬರ್ತಾರಂತೆ, ತೋಳಗಳು. ಹಂಗಾರೆ ಬಂದವರೆಲ್ಲರ ಕುರಿಗಳು ಅಲ್ಲ, ತೋಳಗಳೇನಾಗಿರ್ತಾವಂತೆ ಅಲ್ಲಿ, ಅಲ್ಲಿರ್ತಾವಂತೆ. ಅದರ ಕ್ರೂರವಾದ ತೋಳಗಳೇನಾಗಿರುತ್ತೆ, ಹಾ, ನಿಮ್ಮೊಳಗಿಂದ ಬರುವು ಅಲ್ವರ. ಬಂದು ಏನ್ ಮಾಡ್ತಾರಂತೆ, ಹಾ, ಅವು ಹಿಂಡನ್ನ ಕನಿಕರಿಸೋದಿಲ್ಲ ಅಂತ. ಹಿಂಡನ್ನ ಕನಿಕರಿಸೋದಿಲ್ಲ ಏನ್ ಮಾಡ್ತಾರೆ ಅಂದ್ರೆ, ವ್ಯತ್ಯಾಸ ಬೋಧನೆ ಮಾಡಿ ಅಲ್ಲ ಇರಂತ ಏನ್ರಿ ನಂಬಿಕೆನ ಹಾಳು ಮಾಡಿ ಸುಳ್ಳು ಬೋಧನೆಗಳನ್ನ ಹೇಳಿ ಯೇಸು ಕ್ರಿಸ್ತನ ಶಿಷ್ಯನ ಏನ್ ಮಾಡ್ತಾರೆ, ತನ್ನಿಂದ ಏನ್ ಮಾಡ್ತಾರಂತೆ ಹೇಳ್ಕೊಂತಾರಂತೆ. ಅದ್ರ ಹಂಗಾರೆ ಇವ್ರು ಸಭೆನ ಬಿಟ್ಟು ಹೋಗಿರೋದು ಏನಕ್ಕೆ ಅಂದ್ರೆ, ವ್ಯತ್ಯಾಸ ಬೋಧನೆಯಿಂದ ಶಿಷ್ಯನ್ಗಳನ್ನ ತನ್ನ ಶಿಷ್ಯನಾಗಿ ಏನ್ ಮಾಡೋದಂತೆ ಅಲ್ಲಿ ಮಾಡ್ಕೊಂಡಂತೆ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರೋ ಸೋರಗಳೇ. ಹಂಗಾರೆ ಕ್ರಿಸ್ತ ವಿರೋಧಿಯ ಲಕ್ಷಣಗಳು ಏನಪ್ಪ ಅಂದ್ರೆ, ವ್ಯತ್ಯಾಸ ಬೋಧನೆ ಮಾಡೋದು. ಅದರ ಸಭೆಯಲ್ಲಿರಂತ ಏನ್ರಿ, ಸಭೆ ಸತ್ಯದಲ್ಲಿರಂತ ದೇವ್ರ ಮಕ್ಕಳುಗಳನ್ನ ಏನ್ರಿ ಸುಳ್ಳು ಬೋಧನೆಗಳ ಮುಖಾಂತರ ಏನ್ರಿ ತನ್ನ ಶಿಷ್ಯನಾಗಿ ಏನ್ ಮಾಡೋದು ಇಟ್ಕೊಳೋದು. ಅದರ ನೋಡ್ರಿ, ಇವಾಗ ಅಪೊಸ್ತಲ ಯೋಹಾನ್ ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ, ಇಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಗುಣಲಕ್ಷಣಗಳ ಬಗ್ಗೆ ಓದೋಣ. 1 ಯೋಹಾನ 4:1-3 ಓದಿ.
ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು.
ನೋಡ್ರ, ಅದಕ್ಕೆ
ಪ್ರೇರೇಪಿ
ಹೇಳ್ತಾರೆ, ಏನ್ ಹೇಳ್ತಾರೆ ನೋಡಪ್ಪ, ಎಲ್ಲ ನಂಬಕ್ ಹೋಗ್ಬಿಡಿ. ಯಾಕಂದ್ರೆ ಕ್ರಿಸ್ತ ವಿರೋಧಿಗಳು ಲೋಕಲ್ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, ದುರ್ಬೋಧಕರು ತುಂಬಾ ಬಂದ್ಬಿಟ್ಟಿರೋದ್ರಿಂದ ಇವರೆಲ್ಲ ಕ್ರಿಸ್ತ ವಿರೋಧಿಗಳೇ. ತುಂಬಾ ದಯವಿಟ್ಟು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಎಲ್ಲಾ ನುಡಿಗಳನ್ನ ಎಲ್ಲಾ ಬೋಧನೆಗಳನ್ನ ನಂಬೇಡಿ, ನಮ್ ಆ ಬೋಧನೆಗಳನ್ನ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಹೇಗ್ ಪರೀಕ್ಷೆ ಮಾಡೋದು ನೋಡಿ, ಅದು ಒಂದು ಪರೀಕ್ಷೆ ಹೇಳ್ಕೊಡಿದ್ರೆ ಏನದು ಓದಿಸ್ತಾನ.
ಪ್ರೇರೇಪಿಸುವಂತವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರೇಪಿತವಾದದ್ದು.
ಅಂಡರ್ಲೈನ್ ಮಾಡ್ಕೊಳ್ಳಿ ಏನ್ರಿ, ಯೇಸು ಕ್ರಿಸ್ತು ಮನುಷ್ಯನಾಗಿ ಬಂದ್ರು ಅಂತ ನಂಬದೆ ಏನ್ರಿ ಅದು ದೇವರ ಒಂದು ಆತ್ಮದ ಪ್ರೇರಣೆ ಅಲ್ಲರ ದೇವರೇ ಬಂದ್ಬಿಟ್ರು ಅಂತ ಅಂತ ಹೇಳೋದು ಏನ್ರಿ ದೇವ್ರ ಪ್ರೇರಣೆನ ಪವಿತ್ರಾತ್ಮ ಪ್ರೇರಣೆನ ಅದೆಂತ ಆತ್ಮ ಅಂತ ಓದಿ ಇಷ್ಟು ಮುಂದಕ್ಕೆ. ಹಾ ನೆಟ್ವರ್ಕ್ ಇಲ್ಲ ನಿಮ್ಗೆ, ದಯವಿಟ್ಟು ನೆಟ್ವರ್ಕ್ ಬೇಕಾಗ್ಬಿಡ್ಬೇಕು.
ಆತ್ಮವು ದೇವರಿಂದ ಇಟ್ಟಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ, ಅದು ಬರುವದಲ್ಲಿ ಅದೇ ಕೇಳಿಸ್ತಾ ಇದೆಯಾ?
ಸಿಸ್ಟರ್ ಇನ್ನೊಂದು ಸತಿ ಎರಡನೇ ವಾಕ್ಯ ಮೂರನೇ ವಾಕ್ಯ ಓದಿ, ತುಂಬಾ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇತ್ತು.
ಪ್ರೇರೇಪಿಸುವಂಥವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು, ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ, ಅದು ಬರುವುದೆಂಬುದನ್ನು ನೀವು ಕೇಳಿದರಲ್ಲ, ಈಗಲೂ ಲೋಕದಲ್ಲಿ ಅದೇ.
ನೋಡ್ರ ಏನ್ರಿ, ಕ್ರಿಸ್ತನು ಮನುಷ್ಯನಾಗಿ ಬಂದನು ಅಂತ ನಂಬದೇರಂತ ಒಂದೊಂದು ಬೋಧನೆಗಳು ಏನ್ರಿ, ಕ್ರಿಸ್ತ ವಿರೋಧಿ ಆತ್ಮ ಇದು ಲೋಕದಲ್ಲಿ ಇದೆ ಅಂತ ನಿಮ್ಗೆ ಫಸ್ಟ್ ಹೇಳಿದೀನಲ್ವಾ, ಆಲ್ರೆಡಿ ಏನಾಗಿದೆ ಈಗಲೇ ಲೋಕದಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ದುರ್ಬೋಧನೆಗಳ ಮುಖಾಂತರ ಏನ್ರಿ ಸಭೆಯಲ್ಲಿರುವಂತ ಮಕ್ಕಳುಗಳನ್ನ ದೂರ ಏನ್ ಮಾಡಿರೋದು, ಕ್ರಿಸ್ತನ್ನ ಹಿಂಬಾಲಿಸೋದು ಬಿಟ್ಟು ತನ್ನ ಹಿಂದೆ ಹಿಂಬಾಲಿಸೋ ರೀತಿಲಿ ಮಾಡೋದು ಕ್ರಿಸ್ತ ವಿರೋಧಿಯ ಏನ್ರಿ ಒಂದು ಸ್ಪಿರಿಟ್ ಅಲ್ರ. ಓದಿ ಇವಾಗ ಎಲ್ಲಿ ಫಸ್ಟ್ ಜಾನ್ 2:22 ಓದಿ, ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ 22nd verse.
ಯೇಸು ಕ್ರಿಸ್ತನಲ್ಲ ಎಂಬುವವನು ಸುಳ್ಳುಗಾರನಲ್ಲ, ವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ.
ನೋಡೋಣ ಏನ್ರಿ ತಂದೆ ಮಗನು ಅದರ ಏನ್ರಿ ಅರಿಯನು ಅಂತ ಹೇಳಿದರೆ ಕ್ರಿಸ್ತ ವಿರೋಧಿ ಅದರ. ಇವತ್ತೇನ್ ಮಾಡ್ತಾರೆ, ತಂದೆನೇ ಮಗ, ಮಗನೇ ತಂದೆ, ಎಂತ ಸ್ಪಿರಿಟ್ ಅದು? ಅದು ಆ ಗಾಡ್ ಸ್ಪಿರಿಟಾ? ಏನ್ ಹೇಳ್ತಾರೆ ಬೈಬಲ್ನಲ್ಲಿ, ಇಬ್ಬರನ್ನೂ ಅರಿದೇವ್ರವರು ಏನ್ರಿ ಅದು ಕ್ರಿಸ್ತ ವಿರೋಧಿ ಆತ್ಮ ಅದರ. ಅದಕ್ಕೆ ನೋಡ್ಬೇಕಾರೆ ಫಾಲ್ಸ್ ಡಾಕ್ಟ್ರಿನ್, ಅದಕ್ಕೆ ಏನ್ರಿ ಈ ಅಧರ್ಮ ಸ್ವರೂಪನು ಅಂತ ಹೇಳ್ಬೇಕಾರೆ ಇದು ಒಂದು ವ್ಯಕ್ತಿ ಅಲ್ಲ, ಕ್ರಿಸ್ತ ವಿರೋಧಿ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ. ಯಾಕೆ ಒಬ್ಬ ವ್ಯಕ್ತಿ ಹೇಗೆ ಕ್ರಿಸ್ತನ ಮೊದಲನೇ ಬರುವಿಕೆ ಅಂತ ಹೇಳಿದ್ರೆ ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಸುಮಾರು 2000 ವರ್ಷ ಬದುಕೋದಿಕ್ಕೆ ಸಾಧ್ಯ? ಖಂಡಿತವಾಗ ಸಾಧ್ಯ ಇಲ್ಲ. ಮತ್ತೆ ಕ್ರಿಸ್ತ ವಿರೋಧಿ ಅದು ಹೇಗೆ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಇದು ಏನ್ರಿ ಹೆಂಗ ಅರ್ಥ ಮಾಡ್ಕೊಬೇಕಂದ್ರೆ ನಾವು ಕ್ರಿಸ್ತನ ಅರ್ಥ ಮಾಡ್ಕೊಂಡಂಗೆ ಕ್ರಿಸ್ತ ವಿರೋಧಿ ಅರ್ಥ ಮಾಡ್ಕೊಬೇಕು. ಕ್ರಿಸ್ತನ ಹೆಂಗ ಅರ್ಥ ಮಾಡ್ಕೊಂಡ್ರಿ ಸರ, ಕ್ರಿಸ್ತನು ಅಂತಂದ್ರೆ ಒಬ್ರೇನಾ ಅಂತಂದ್ರೆ ಇಲ್ಲ, ಅದು ಒಂದು ದೇಹಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ, ಅದಕ್ಕೆ ಶಿರಸ್ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನ ಜೊತೆ ಯೇಸು ಕ್ರಿಸ್ತನು. ಆದ್ರೆ ದೇಹಕ್ಕಿರೋಂತ ಅಂಗಗಳು ಯಾರೋ ಅವ್ರ ಸಭೆ. ಈ ಶಿರಸ್ಸು ಈ ದೇಹದ ಅಂಗಗಳು ಇವೆರಡೂ ಸೇರ್ಬಿಟ್ಟು ಏನಾಗೋದು, ಕ್ರಿಸ್ತನು ಆಗೋದು. ಅದೇ ಸ್ತ್ರೀಯ ಸಂತತಿ, ಇದೇ ಸರ್ಪ ತಲೆನ ಏನ್ ಮಾಡೋದು ಜಜ್ಜದು ಅಲ್ವರ. ಹೆಡ್ ಅಂಡ್ ದ ಬಾಡಿ, ಜೀಸಸ್ ಅದಕ್ಕೆ ಹೆಡ್, ಬಾಡಿ ಯಾರಪ್ಪ ಅಂದ್ರೆ ಚರ್ಚ್ ಮೆಂಬರ್ಸ್. ಇದನ್ನೇ ಕ್ರಿಸ್ತನು ಸ್ತ್ರೀಯ ಸಂತತಿ ಅಂತ ಮಾಡೋ ಸತ್ಯವಾಗಿ ಹೇಳೋದು. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪಗಳೇ ಕ್ರಿಸ್ತ ವಿರೋಧಿ ಅಂತ ಹೇಳ್ಬೇಕಾರೆ ಏನ್ರಿ ಡುಪ್ಲಿಕೇಟ್ ಕ್ರೈಸ್ಟ್ ಅಂತ ಹೇಳ್ಬೇಕಾರೆ ಕ್ರಿಸ್ತನಿಗೆ ವಿರೋಧವಾಗಿ ಏನಪ್ಪ, ಅದಕ್ಕೊಂದು ಹೆಡ್ ಇದೆ ಅದಕ್ಕೊಂದು ಬಾಡಿ ಇದೆ. ಹೆಡ್ ಯಾರಪ್ಪ ಅಂದ್ರೆ ಆ ಸಂಸ್ಥೆಗಿರೋಂಥ ತಲೆ ಅಲ್ವರ. ಬಾಡಿ ಯಾರಪ್ಪ ಅಂದ್ರೆ ಸುಳ್ಳು ಸಭೆಯಲ್ಲಿ ಎಲ್ಲ ಸುಳ್ಳು ಸಭೆ ಮಕ್ಕಳುಗಳು ಆ ದೇಹಕ್ಕೆ ಏನವಾಗಿದ್ದಾರೆ ಅಂಗವಾಗಿದ್ದಾರೆ. ಇದೇ ಕ್ರಿಸ್ತ ವಿರೋಧಿ ಅಂತ ಏನು ಮಾಡೋದಲ್ಲಿ, ಅದಕ್ಕೆ ಕ್ರಿಸ್ತ ವಿರೋಧಿ ಅಂದರೆ ಸತ್ಯವೇದ ಪ್ರಕಾರ ಎ ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಅದರ ಏನ್ರಿ ಮೋಸವಾಗಿರೋಂಥ ದುರ್ಬೋಧನೆ ಮಾಡುವಂಥ ಏನ್ರಿ ಕ್ರೈಸ್ತ ಒಂದು ಸಮುದಾಯ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಪೋಸ್ಟ್ಲು ಪೌಲು ಏನು ಮಾಡ್ತಾರೆ ಹೇಳ್ತಾರೆ ಅದರ ಏನ್ರಿ ಇದನ್ನ ಬರೀತಾರೆ ನೋಡ್ತೀನಿ ಅದರ ಏನ್ರಿ ಎಣ್ಣೆ ತಿಸ್ಕೆ ಹೇಗೆ ಬರೀತಾರೆ, ಯಾತಕ್ಕೆ ಬರೀತಾರೆ ಕರೆಕ್ಟಾ? ಇವಾಗ ಎಣ್ಣೆ ತಿಸ್ಕಲ್ಲಿ ಎಣ್ಣೆ ಅದೇ ಇದೆಯಲ್ಲ ಏನು ಮಾಡೋದು, ಕ್ರಿಸ್ತನ ಅಂತ್ಯದಿನ ಬಗ್ಗೆ ಹೇಳೋದು ಕರೆಕ್ಟಾ, ಕ್ರಿಸ್ತನ ಪ್ರತ್ಯಕ್ಷ ಬಗ್ಗೆ ಹೇಳೋದು. ಯಾತಕ್ಕೆ ಬರೆದ್ರು ಅಂತಂದ್ರೆ ಮೊದಲನೇ ತಿಸ್ಕಾಲಿ ಅವರೇನಪ್ಪ ಮಾಡಿದ್ದಾರೆ ಅಂದರೆ ಸಭೆಯ ವಿಚಾರದಲ್ಲಿ ಕ್ರಿಸ್ತನ ಎಡೆಬಿಡಿಕೆ ವಿಚಾರದಲ್ಲಿ ಮಾಡೋ ಕೆಲವು ವಿಚಾರಗಳನ್ನ ಹೇಳೋರೆ ಅಂದ್ರೆ ನೋಡಿ ಓದೋಣ ಬೇಕಾರೆ ಇಲ್ಲಿ ಸಿಸ್ಟರ್ ಫಸ್ಟ್ ಥೆಸಲೋನಿಯನ್ಸ್ 4 ಚಾಪ್ಟರ್ 16 ಇಂದ ಓದ್ಕೊಂಡು ಹಂಗೆ ಬನ್ನಿ ಅಂತೀನಿ ನೋಡೋಣ. ಹಾಂ
ಕರ್ತನು ತಾನೇ ಅಗ್ನಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರು ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ
ಆಗ
ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ನೋಡ್ರಾ ಸಾಕು ಸಿಸ್ಟರ್, ಅದೇ ಹೇಳ್ತಾರೆ ಕ್ರಿಸ್ತನ ಎಡೆಬಿಡಿಕೆಲಿ ಬರಬೇಕಾದ್ರೆ ತುತ್ತೂರಿ ಓದ್ಕೊಂಡು ಅವಾಗ ಕ್ರಿಸ್ತನ್ ಸತ್ತವರು ಎದ್ದು ಬರ್ತಾರೆ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು 5ನೇ ಅಧ್ಯಾಯ 1ನೇ ವಾಕ್ಯ ಓದಿಷ್ಟ ನೋಡೋಣ. ಹಾಂ
ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ.
ನೋಡ್ರ ಇದ್ರ ಬಗ್ಗೆ ನಿಮ್ಗೆ ಹೇಳೋದ್ ಅವಶ್ಯಕತೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹಿಂಗ ಅಂದ ತಕ್ಷಣ ಏನ್ ಮಾಡ್ಬಿಟ್ರು ಅಂದ್ರೆ ತೀರ್ಸೋನಿಕ ಸಭೆ ಅಯ್ಯೋ ಯೇಸುಕ್ರಿಸ್ತ ಆಡಿ ಬಂದ್ಬಿಟ್ರಪ್ಪ ಅಂತ ಏನ್ಬಿಟ್ಟು ನಂಬಕ್ ಶುರು ಮಾಡ್ಬಿಟ್ರು. ಅವಾಗ ಅವ್ರು ತಿರ್ತಾರೆ, ಅದಕ್ಕೆ ಸೆಕೆಂಡ್ ಲೆಟರ್ ಬರೆಯೋದು. ಏ ಹಂಗಲ್ಲ ನಂಬಿಟ್ಟಿರೋ ನೋಡಿ, ಕ್ರಿಸ್ತ ಬರ್ತಾನೆ ಕರೆಕ್ಟ್, ಅಂತ್ಯ ದಿನ ಬರ್ಬೇಕು, ಆದ್ರೆ ಬರಕ್ಕಿಂತ ಮುಂಚೆ ಇರಬೇಕು ಮತ ಭ್ರಷ್ಟತೆ ಉಂಟಾಗಿ ಅದರ ಸ್ವರೂಪದ ಏನಬೇಕು ಬೈಲಿಗೆ ಬರ್ಬೇಕು, ಅಂದ್ರೆ ಕ್ರಾಂಟಿ ಕ್ರೈಸ್ಟ್ ಬರಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಅದಕ್ಕೆ ಈ ಆಂಟಿ ಕ್ರೈಸ್ಟ್ ಎಲ್ಲಿ ಬರ್ಬೇಕು, ದೇವರ ಆಲಯದಲ್ಲಿ ದೇವರ ಗರ್ಭಗುಡಿಯಲ್ಲಿ ತಾನೇ ದೇವರನ್ನಿಸಿಕೊಂಡು ದೇವರಿಗೆ ಹೊಂದತಕ್ಕ ಎಲ್ಲ ಆರಾಧನೆ ಮಾಡ್ತಾನೆ ಹೊಂದ್ಕೊಂತಾನಂತೆ ಅಲ್ವರ. ಇವಾಗ ದೇವರ ಆಲಯ ಏನು ಎಲ್ಲ ಕ್ರೈಸ್ತರು ತಿಳ್ಕೊಂಬಿಟ್ಟಾರೆ, ಅಯ್ಯೋ ಯೆರೂಸಲೇಮ್ ಆಲಯ ಕೊಡ್ತಾರಪ್ಪ ಈ ಕ್ರಿಸ್ತವರು ಬಂದು ಅಲ್ಲೇ ಕೂತ್ಕೊಂತಾರಪ್ಪ ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಂತೋಷಕ್ಕೆ ನೀವು ವ್ಯವಸ್ಥೆ ಮಾಡಿದ್ದೀನಿ. ಹಾ ಲಿಟ್ರಲ್ ಆಗಿರೋ ಆಲಯನ, ಇವಾಗ ಆಲಯ ಇದೆಯಾ ಅಲ್ಲಿ? ಇಲ್ವೇ ಇಲ್ಲ, ಆಲಯನ ಒಡೆದಾಕ್ಬಿಟ್ರ. ಇವಾಗ ಆಲಯ ಕಟ್ಟೋದಿಕ್ಕೆ ಆಯ್ತದ? ದೇವರ ಆಲಯ ಯಾರು ನೀವು ಹೇಳ್ರಿ, ಯಾರು ದೇವರ ಆಲಯ?
ನಾವೇ ಬ್ರದರ್.
ಮತ್ತೆ ನೋಡೋಣ ನಾವೇ ಅಂದ್ರೆ ಕ್ರಿಸ್ತ ವಿರೋಧಿ ಎಲ್ಲಪ್ಪ ಬರ್ತಾರೆ ಅಂತಂದ್ರೆ ಇವತ್ತಿದ್ರ ಗೊತ್ತಾ ಕ್ರೈಸ್ತವರ್ಗಳ ನಡುವೆನೆ ಕ್ರಿಸ್ತ ವಿರೋಧಿ ಏನ್ ಮಾಡ್ತಾನೆ ಕ್ರಿಯೆಗಳು ಬಂದು ಮಾಡ್ತಾನೆ ಅಂತ ಅರ್ಥ ಅಲ್ವರ. ಎಲ್ಲೋ ಲಿಟರಲ್ ಆಗಿರೋಂತ ಆಲಯದಲ್ಲಿ ಬರ್ತಾರೆ ಅಂತಲ್ಲ ಅದರ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳೋದು ನೀವೇ ದೇವರ ಆಲಯ ಅಂತ ನಿಮ್ಗೆ ಮರ್ತೋಗ್ಬಿಟ್ರ. 1 ಕೊರಿಂಥ 6:19 ಹೇಳ್ತಾರಲ್ವಾ ಅದರ, ಅಂದ್ರೆ ದೇವರ ಆಲಯ ಅಂತಂದ್ರೆ ಏನ್ರಿ, ದೇವರ ಮಕ್ಕಳ ನಡುವೆ ದೇವರ ಸಭೆ ಇವ್ರ ನಡುವೆ ಏನ್ ಮಾಡ್ತಾನೆ ಅಂತ ಅಲ್ಲಿ. ಹಾ ಅದರ ಏನಪ್ಪ ಮಾಡ್ತಾನೆ ಅಂತಂದ್ರೆ ಕ್ರಿಸ್ತ ವಿರೋಧಿ ಬರ್ತಾನಂತೆ ಅದರ. ಮೊದಲು ಏನಾಗ್ಬೇಕಂತೆ ಮತ್ರ ದುಷ್ಟತೆ ಉಂಟಾಗಿ ಅದರ ಸ್ವರೂಪ ಏನ್ ಮಾಡ್ಬೇಕಂತೆ ಬೈಲಿಗೆ ಬರ್ಬೇಕಂತೆ. ಅಂದ್ರೆ ಬೈಲಿಗೆ ಬರಬೇಕು ಅಂದ್ರೆ ಏನರ್ಥ? ಅಧರ್ಮ ಸ್ವರೂಪ ಇವಾಗ ಏನ್ ಮಾಡ್ತಾನೆ ಗುಪ್ತವಾಗಿ ಕೆಲಸ ಮಾಡ್ತಾನೆ ಅಂತಾನೆ ಅರ್ಥ. ಓದಿ 2ನೇ ತೀರ್ಸಂಗಿಕ 2ನೇ ಅಧ್ಯಾಯ 3 ರಿಂದ ಓದ್ಕೊಂಡ್ಬನ್ನಿ ಇಷ್ಟ ನೋಡೋಣ.
ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮೃತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ.
ಕಂಟಿನ್ಯೂ.
ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿಯೇ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿಯೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಕಂಟಿನ್ಯೂ ಮಾಡಬಹುದು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ.
ನೋಡ್ರ
ಆದರೆ
ಏನ್ರಿ, ಅಧರ್ಮ ಸ್ವರೂಪನು ಈಗಲೇ ಗುಪ್ತವಾಗಿ ಏನ್ ಮಾಡ್ತಾನಂತೆ ಕೆಲಸನ? ಹಂಗಾರೆ ಅಪೋಸ್ತಲ ಪೌಲ್
ಮಾಡ್ತಾ ಇದೆ.
ಕಾಲದಲ್ಲಿ ಇದ್ದ, ಅರೆ ಹೆಂಗ್ ಕೆಲಸ ಮಾಡ್ತಾನಪ್ಪ ಅಂದ್ರೆ ಸೀಕ್ರೆಟ್ ಆಗಿ. ಅದಕ್ಕೆ ಅಪೋಸ್ತಲ ಪೌಲ್ ಅಂತ ಹೇಳಿದ್ರು, ನಾನು ಹೋದ ಮೇಲೆ ಕ್ರೂರವಾದಂತ ತೋಳಗಳು ಬರ್ತವೆ ನಿಮ್ ನಡುವೆ. ಹೇಗ್ ಬರ್ತಾವಂತೆ ತೋಳಗಳು? ತೋಳ ತರ ಬರ್ತಾವ. ಹೆಂಗ್ ಬರ್ತದೆ ಅಂತಂದ್ರು,
ಕುರಿಯ ವೇಷವನ್ನು ಧರಿಸಿ.
ಎಸ್ ಕುರಿಯ ವೇಷ ಧರಿಸ್ಕೊಂಡು ಏನ್ರಿ ಬರ್ತದೆ, ಹಿಂಡನ್ನು ಕನಿಕರಿಸೋದಿಲ್ಲ, ನಿಮ್ಮೊಳಗನೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆ ಏನ್ ಮಾಡಿ ಶಿಷ್ಯನ್ರು ಏನ್ ಮಾಡ್ತಾರೆ ತನ್ನ ಕಡೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತಂದ್ರು. ನೋಡ್ರ ಈ ಕ್ರಿಸ್ತನ ಹಿಂದೆ ಫಲಾಮಣ ಕಳ್ಸೋದ್ಬಿಟ್ಟು ಏನ್ ಮಾಡ್ತಾರೆ ಗುಪ್ತವಾಗಿ ಏನ್ ಮಾಡ್ತಾನೆ ಕೆಲಸ ಮಾಡ್ತಾನೆ ಆಂಟಿ ಕ್ರೈಸ್ಟ್ ಫಸ್ಟ್ ಫಸ್ಟ್ ಅಂತ ಅರ್ಥ. ಅದನ್ನ ನೋಡಿ. ಇವಾಗ ಈ ಕ್ರಿಸ್ತ ವಿರೋಧಿ ಏನ್ ಮಾಡ್ತಾನೆ, ಸೇತಾನು ಹೆಂಗೆ ಕ್ರಿಸ್ತ ವಿರೋಧಿ ನಿಂಪಿಕ್ಷರು ಸಭೆಯೊಳಗೆ ಹೆಂಗೆ ಗೊಂದಲ ಮಾಡ್ತಾರೆ ಅಂದ್ಬಿಟ್ಟು ಕ್ರೈಸ್ಟಿಗೆ ಫಸ್ಟೇ ಗೊತ್ತಿತ್ತು. ಅದಕ್ಕೆ ಕ್ರೈಸ್ಟು ಇದನ್ನ ಎರಡು ಸಾಮಿಗಳಲ್ಲಿ ನಮ್ಗೆ ಹೇಳ್ಬಿಟ್ಟು, ಮೊದಲನೇ ಸಾಮಿ ಇದನ್ನು ನಾವು ಫಸ್ಟ್ ಕ್ಲಾಸಲ್ಲಿ ಓದಿದಿರಿ, ಇವೆಲ್ಲ ಮರ್ತೋಗಿರ್ತೀರ ಯಾಕಂದ್ರೆ ಒಂದು ವರ್ಷ ಮೇಲಾಗೋಯ್ತು ಅಲ್ರ. ಇವಾಗ ಏನು ಮಾಡೋಣ, ಆ ಒಂದು ಸಾಮ್ಯ ಯಾವ್ದು ಅಂತ ನೋಡೋಣ. ನೋಡಿ ಮತ್ತೆ 13ನೇ ಅಧ್ಯಾಯ 31ರಿಂದ 32, ಮತ್ತೆ 13ನೇ ಅಧ್ಯಾಯ 31ರಿಂದ 32. ಅನಿಲ್ ಬದರ್ ಇದ್ದೀರಲ್ಲ, ಲೈನಲ್ಲಿ ಕೇಳಿಸ್ಕೊತಾ ಇದ್ದೀರಾ? ಹ್ಮ್, ಓದಿ ನಿಮ್ಮಷ್ಟ.
ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಮತ್ತೊಂದು ಸಾಮ್
ಸಾಕಷ್ಟು ಒಂದನ್ನ ನೋಡ್ಕೊಳೋಣ ಅಷ್ಟ. ಒಂದ್ ಆಮೇಲೆ ಇನ್ನೊಬ್ಬ
ಓಕೆ
ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಮತ್ತೊಂದು ಸಾಮಿ ನಿಮ್ಗೆ ಹೇಳಿದೀನಿ ಅಂದ್ರೆ, ಒಬ್ಬ ಮನುಷ್ಯನು ಏನ್ರಿ ಏನ್ ಮಾಡದಂತೆ, ಸಾಸಿವೆ ಕಾಳನ್ನ ತಗೊಂಡು ತನ್ನ ಹೊಲದಲ್ಲಿ ಬಿತ್ತನೆ ಮಾಡದಂತೆ. ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೊಲಕ್ಕೆ ಆಗಿದೆ, ನೋಡೋ ಬೀಜನ ಬಿತ್ತನೆ ಮಾಡದಂತೆ. ಎಲ್ಲಾ ಬೀಜಗಳಿಗಿಂತ ತುಂಬಾ ಚಿಕ್ಕದಾಗಿತ್ತಂತೆ, ಬೆಳೆದು ಕಾಯಿಪಲ್ಯ ಗಿಡಗಳನ್ನ ದೊಡ್ಡದಾಗಿ ಮರ ಆಗ್ಬಿಡ್ತಂತೆ, ಆಕಾಶದ ಪಕ್ಷಿಗಳು ಸೇರ್ಬಿಡ್ತಂತೆ. ಇದೇನಿದು ನಮ್ಗೆ ಚೆನ್ನಾಗಿ ಗೊತ್ತು, ಬಿತ್ತೋ ಮನುಷ್ಯ ಯಾರು? ಮನುಷ್ಯ ಕುಮಾರ. ಸಾಸಿವೆ ಕಾಳನ್ನು ನೀನು ಬೈಬಲಲ್ಲಿ ವಿಶ್ವಾಸಕ್ಕೇನ್ರಿ ಹೋಲಿಕೆ? ಯೇಸು ಕ್ರಿಸ್ತನವರು, ನಿಮ್ಮ ವಿಶ್ವಾಸ ಎಷ್ಟಿರ್ಬೇಕಂತೆ, ಎಷ್ಟಿರ್ಬೇಕು?
ಸಾಸಿವೆ ಕಾಳಿನಷ್ಟು.
ಎಸ್, ಸಾಸಿವೆ ಕಾಳಷ್ಟಿದ್ರು ಈ ಬೆಟ್ಟ ಅಲ್ಗೋಗು ಅಂದ್ರೆ ಅಲ್ಗೋಗ್ಬಿಡ್ತಾರೆ ಅಂತಂದ್ರು. ಅಂದ್ರೆ ಸಾಸಿವೆ ಕಾಳು ಅಂದ್ರೆ ಸತ್ಯವೇದದಲ್ಲಿ ವಿಶ್ವಾಸ. ಅಂದ್ರೆ ಈ ಕ್ರಿಸ್ತನ ಒಂದು ವಿಶ್ವಾಸ, ಕ್ರೈಸ್ತನ ವಿಶ್ವಾಸನ ಯೇಸು ಕ್ರಿಸ್ತು ಮೊದಲೇ ಬರೀಕಿಲಿ ಭೂಲೋಕದಲ್ಲಿ ಮಾಡಿದ್ರು, ಬಿತ್ತನೆ ಮಾಡಿದ್ರು. ಇದು ಬಿತ್ತನೆ ಮಾಡೋ ಉದ್ದೇಶ ಏನಪ್ಪಾ ಆಗಿತ್ತು ಅಂದ್ರೆ, ಇದು ಕಾಯಿಪಲ್ಲೆ ಗಿಡಗಳ ತರ ಚಿಕ್ಕದಾಗಿ ಗಿಡ ಆಗಿರ್ಬೇಕು ಅಂತ. ಇದೇನಾಗ್ಬಿಡ್ತಂತೆ, ಸಾಸಿವೆ ಕಾಳು ಗಿಡವಾಗಿ ಮರ ಆಗ್ಬಿಡ್ತಂತೆ. ಈಗ ನೀವ್ ಹೇಳ್ರಿ, ಸಾಸಿವೆ ಕಾಳು ಗಿಡನ ಮರನ ಅಂತಂದ್ರೆ, ಗಿಡ ಮರ ಆಗೋದಿಕ್ ಸಾಧ್ಯನೇ ಇಲ್ಲ. ಅಂದ್ರೆ ಮರ ಆಗ್ಬಿಡ್ತು ಏನಪ್ಪಾ ಅಂತಂದ್ರೆ, ಅಬ್ನಾರ್ಮಲ್ ಗ್ರೋತ್, ಬೆಳಿಬಾರ್ದಾಗಿರಂತ ರೀತಿಯಲ್ಲಿ ಸಭೆ ಏನಾಗ್ಬಿಡ್ತು, ದೊಡ್ಡದಾಗಿ ಏನಾಗ್ಬಿಡ್ತು, ಬೆಳ್ದೆ ನಿಂತ್ಕೊಂಡ್ಬಿಡ್ತು ಅಂತ ನೋಡ್ತೀವಿ. ಅಂದ್ರೆ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಕ್ಕೆ ಏನ್ರಿ ನೋಡ್ಬೇಕಾದ್ರೆ, ಇವತ್ತು ಸಭೆ ಏನಾಗೋಯ್ತು ಅಂದ್ರೆ, ಕ್ರಿಶ್ಚಿಯಾನಿಟಿ ದೊಡ್ಡ ಸಂಸ್ಥೆ ಆಗೋಯ್ತು ರೀ. ಲೋಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಎಲ್ಲಪ್ಪ ಆಗ್ತಾರೆ ಅಂತಂದ್ರೆ, ಏನ್ರಿ ಎಲ್ಲಾಗೋದು ತಿರುಪತಿ ಎಲ್ಲಾಗೋದು ಅಂದ್ರೆ, ಇದಕ್ಕಿಂತ ಹೈಯೆಸ್ಟ್ ಕಲೆಕ್ಷನ್ ಎಲ್ಲಾಗ್ತಾರೆ ಗೊತ್ತಾ, ವ್ಯಾಟಿಕನ್ ಸಿಟಿಯಲ್ಲಿ ರೀ, ವಿತೌಟ್ ಟ್ಯಾಕ್ಸ್. ಅದರ ಇವತ್ತವರೆಗೂ ಕೂಡ ವ್ಯಾಟಿಕನ್ ಸಿಟಿನ ಯಾರು ಓವರ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ, ಆಗ್ಲೇ ಇಲ್ಲ ರೀ. ಅಂದ್ರೆ ವ್ಯವಸ್ಥೆ ಮಾಡಿದ್ರಿ, ಯೇಸು ಕ್ರಿಸ್ತು ಬಿಟ್ಟು ಏನ್ರಿ ಈ ಗಿಡ ಬಿತ್ತನೆ ಮಾಡೋದು ಉದ್ದೇಶ ಏನ್ರಿ, ಅದು ಹೆಂಗಿರ್ಬೇಕಂತೆ, ಗಿಡ ಆಗಿರ್ಬೇಕು, ಮರ ಆಗ್ಬಾರ್ದು. ಇದೇನ ಬಿಡ್ತಂತೆ, ಮರ ಆಗ್ಬಿಡ್ತಂತೆ. ಮರ ಆಗ್ಬಿಟ್ಟು ಆಕಾಶದಂತ ಪಕ್ಷಿ ಎಲ್ಲ ಬಂದು ಏನ್ಬಿಡ್ತು, ಗೂಡು ಮಾಡ್ಬಿಡ್ತಂತೆ. ಅಂದ್ರೆ ಇವಾಗ ಸಾಮ್ಯದಲ್ಲಿ ಒಂದೊಂದು ಪದಗಳಿಗೂ ಸತ್ಯವಾದ ಅರ್ಥಗಳನ್ನ ಏನ್ ಮಾಡ್ಕೋ ತೆಗಿಬೇಕು. ಅದರ ಸಾಮ್ಯದಲ್ಲಿ ಪಕ್ಷಿಯನ್ನೇನು, ಪಕ್ಷಿ ಅಂದ್ರೆ ಸೇತಾನು, ಬಿತ್ತುವನ್ನ ಸಾಮ್ಯದಲ್ಲಿ ಹೇಳ್ತಾರೆ ಕೇಳಿದಿರಾ? ದಾರಿ ಮಗ್ಗಲಲ್ಲಿ ಬಿತ್ತು, ಅದು ಬೀಳ್ತಾ ಇರ್ಬೇಕಾದ್ರೆ ಪಕ್ಷಿ ಬಂದು ಏನ್ ಮಾಡ್ಬಿಡ್ತು, ಎತ್ಕೊಂಡು ಹೋಗ್ಬಿಡ್ತು. ಅನೇ ಏನ್ ಹೇಳ್ತಾರೆ ಅದ್ಗೆ, ಅದನ್ನ ಯಾರು ಕಂಪೇರ್ ಮಾಡ್ತಾರೆ, ಪಕ್ಷಿಗಳನ್ನ ಯಾರು ಕಂಪೇರ್ ಮಾಡ್ತಾರೆ? ದುಷ್ಟನಿಗೆ, ಸೇತಾನಿಗೆ ಕಂಪೇರ್ ಮಾಡ್ತಾರೆ. ರೋಜಿ ಓದಿ ನೋಡೋಣ, ಮತ್ತೆ 13ನೇ ಇದೆಯಾ ಎಲ್ಲಿ, ಮ್ಯಾಥ್ಯೂ 13 ಚಾಪ್ಟರ್, ಮ್ಯಾಥ್ಯೂ 13 ಚಾಪ್ಟರ್.
ಮೂವತ್ತಾರರಿಂದ ಬರುದ.
ಇಲ್ಲ ಸರ್, ಒಂದ್ ನಿಮಿಷ. 13 ಚಾಪ್ಟರ್ ಅಲ್ಲಿ 19ನೇ ವಾಕ್ಯ ಓದಿ ಸರ್, ಮ್ಯಾಥ್ಯೂ 13:19 ಮಾತ್ರ.
ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆ
ನೋಡ್ರ
ಮನುಷ್ಯನೇ ಬೀಜ ಬಿತ್ತಿದ ದಾರಿಯ ಮಗ್ಗುಲಲ್ಲಿರುವವನ.
ನೋಡ್ರ ಎಷ್ಟ್ ಕ್ಲೀನಾಗಿ ಹೇಳ್ತಾರೆ. ಅದ್ರ ದಾರಿ ಮಗ್ಲು ಬಿದ್ದಿದ್ನ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು ಅಂದ್ ಏನ್ರಿ, ಶೇತಾನ್ ಬಂದು ಎತ್ಕೊಂಡು ಹೋಗ್ಬಿಟ್ಟ. ಸತ್ಯವೇದರೆ ಪಕ್ಷಿ ಅಂದ್ರೆ ಏನ್ರಿ ಶೇತಾನು. ಅಂದ್ರೆ ಈ ಒಂದು ರೊಂಬೆಗಳಲ್ಲಿ ಪಕ್ಷಿ ಬಂದು ಗೂಡು ಮಾಡ್ಬಿಡ್ತು ಅಂದ್ ಏನಪ್ಪಾ ಅರ್ಥ ಅಂತಂದ್ರೆ, ಹೆಂಗ್ ಗೊತ್ತಾ, ಶೇತಾನ್ ಬಂದು ಎಲ್ಲಿ ಎಲ್ಲಿ ಸೆಟ್ಲ್ ಆಗ್ಬಿಟ್ಟ ಅಂದ್ರೆ ಸಭೆ ಒಳಗೆ. ಅಂದ್ರ ಶೇತಾನು ಏನ್ರಿ ಎಲ್ಲೂ ಎಲ್ಲೂ ಅವನು ಇಂಪಾರ್ಟೆನ್ಸ್ ಇಲ್ಲ. ಎಲ್ಲಿ ಇಂಪಾರ್ಟೆಂಟ್ ಅವನಿಗೆ, ಎಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟ ಗೊತ್ತಾ, ಸಭೆಯೊಳಗೆ ಏನಾಗ್ಬಿಟ್ಟ ಬಂದ್ಬಿಟ್ಟವನು ಸೆಟ್ಲ್ ಆಗ್ಬಿಟ್ಟ ನೋಡ್ರಿ, ನಿಮಗೆ ಸಭೆಯೊಳಗೆ ಸೇರ್ಕೊಂಬಿಟ್ಟವನೇ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸ್ವಗಳೇ ಎಲ್ರು ಬಂದು ಸೇರ್ಕೊಂಬಿಟ್ಟ ಸಭೆಯ ಒಳಗೆ ಏನೇ ಬ್ರಾಂಚ್ ಹೇಳ್ಕೊದು ಯೋಗ ನಮ್ಮ ಬ್ರಾಂಚ್ ಇದೆ, ನಮ್ಮ ಬ್ರಾಂಚ್ ಅಲ್ಲಿದೆ ಬ್ರಾಂಚಸ್. ಹೌದು ಬ್ರಾಂಚಸ್ ಐತೆ. ಆ ಬ್ರಾಂಚ್ ಅಲ್ಲಿ ಬಂದು ಏನಾಗ್ಬಿಟ್ಟನ ಇವಾಗ ಚೇತಾನೋ ಸೇರ್ಕೊಂಬಿಟ್ಟವನೇ. ನೋಡ್ರ ಓದಿ ಅಂತೀನಿ ಪ್ರಕಟಣೆ 18:2 ಓದಿ, ಪ್ರಕಟಣೆ 18:2.
ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು, ಕರೆಕ್ಟ್
ಕರೆಕ್ಟ್ ಓದಿ ಕರೆಕ್ಟ್.
ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು.
ನೋಡ್ರ ಸಕಲ ವಿಧವಂತ ಏನ್ರಿ ಅಶುದ್ಧ ಅಸಹ್ಯವಂತ ಪಕ್ಷಿಗಳಿಗೆ ಆಶ್ರಯ, ಅಂದ್ರೆ ಅಪವಿತ್ರವಾದಂತ ಆತ್ಮ ಅಂದ್ರೆ ಪವಿತ್ರಾತ್ಮನ ಕೊಟ್ಟ. ಪವಿತ್ರಾತ್ಮ ಅಂದ್ರೆ ಏನಿರ್ತಾನೆ ಎಲ್ಲ ಓದಿದ್ರಲ್ಲ ಪವಿತ್ರಾತ್ಮ ಬಗ್ಗೆ. ನೋಡ್ರಿ ಪವಿತ್ರಾತ್ಮ ಇದ್ರೆ ಪವಿತ್ರವಾಗಿ ಬೆಳೆಸ್ತದೆ, ಅಶುದ್ಧಾತ್ಮ ಇದ್ರೆ ಎಗರಾಡೋದು ಕೂಗಾಡೋದು ಕಿರ್ಚಾಡೋದು. ಇವೆಲ್ಲ ಪವಿತ್ರಾತ್ಮ ಕೆಲಸನ. ಆ ಶುದ್ಧಾತ್ಮ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು. ಸಭೆಯ ಒಳಗೆ ಸೇತನ ಏನಾಗ್ತಾನೆ ಬರ್ತಾನೆ ಅಂತ. ಹೇಗೆ ಬರ್ತಾನೆ? ದುರ್ಬೋಧನೆಗಳ ಮುಖಾಂತರ ಬಂದು ಕೊಂಬೆಗಳಲ್ಲಿ ಏನು ಮಾಡ್ತಾನೆ ಬಂದು ಕೂತು ಬಿಡ್ತಾರೆ. ಸಭೆಯೊಳಗೆ ಸೇತನ್ ಬಂದ್ಬಿಟ್ಟಾರೆ ನೋಡ್ರಿ ಇದ್ದೀನಿ. ಅದರ ಸೇತನ್ಗೆ ಎಲ್ಲೂ ಕೆಲಸ ಇಲ್ಲ, ಯಾಕಂದ್ರೆ ಎಲ್ಲ ಕಡೆ ಫ್ರೀ ಐತೆ. ಕೆಲಸ ಎಲ್ಲಿ ಬೇಕು ಇಂಪಾರ್ಟೆಂಟಾಗಿ ಸಭೆಯೊಳಗೆ ನೋಡಿ ಹೇಳ್ತಾರೆ. 1ನೇ ತಿಮೋತಿ 4ನೇ ಅಧ್ಯಾಯ 1-3 ಇಷ್ಟ
ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಪಟ್ಟು ಕ್ರಿಸ್ತನ
ಮ್ಯೂಟ್ ಆಗೋಯ್ತು.
ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು.
ನೋಡ್ರಿ
ಆದರೆ
ಹೇಳ್ತಾರೆ
ಯಾರು
ಸಾಕಷ್ಟು ಸಾಕು ಅಲ್ಲಿ ಹೇಳ್ತಾರೆ. ದುರ್ಬೋಧಕರು ಬಂದು ದೆವ್ವಗಳ ಬೋಧನೆ ಮಾಡ್ತಾರಂತೆ. ಹಂಗ ದೆವ್ವ ಬಂದು ಎಲ್ಲಿ ಬೋಧನೆ ಮಾಡ್ತಾರೆ ಇವಾಗ? ದೆವ್ವಗಳ ಬೋಧನೆ ಕೇಳಬೇಕು ಅಂದ್ರೆ ಕ್ರೈಸ್ತರು ದೆವ್ವ ಎಲ್ಲಿ ಬಂದು ಬೋಧನೆ ಮಾಡ್ಬೇಕು?
ಸಭೆಯಲ್ಲಿ ಬರ್ದು
ವೆರಿ ಗುಡ್, ಸಭೆಯಲ್ಲೇ ಬರ್ಬೇಕು. ಹಂಗ ಸಭೆಯಲ್ಲಿ ಬರ್ತಾನ ಬಿದ್ದವ್ರು ಹೆಂಗೆ ಬಿದ್ದ ಸಭೆಯಲ್ಲಿ ಬರ್ತಾನೆ? ಅಯ್ಯೋ ಅಲ್ಲ ಅಷ್ಟು ಪ್ರೇಯರ್ ಮಾಡ್ತಾರೆ ಪರಿಶುದ್ಧವಾದ ಅಂದ್ರೆ ಅಲ್ಲೇ ಬರೋ ಸೇತಾನು ಅದರ ಸೇತಾನ ಕಟ್ಟಕ್ಕಲ್ವ. ಬಂದ್ವರ ಬಂದ್ವರ ಬೆಳಿಗ್ಗೆ ಕಟ್ಟಾಕ್ತಾರೆ, ಸಾಯಂಕಾಲ ಎಲ್ಲ ಅವನದೇ ಕ್ರಿಯೆಗಳು. ಅದು ಹೆಂಗೆ ಬೆಳಿಗ್ಗೆ ಕಟ್ಟಾಕಿದ್ರೆ ಸಾಯಂಕಾಲ ರಿಲೀಸ್ ಆಗಿಬಿಡ್ತಾನೆ, ಕಟ್ಟಾಕಿದ್ರೆ ಮುಗೀತು ಒಂದೇ ಸದ್ಯಕ್ಕೆ. ಹೆಂಗೆ ಇವ್ರು ಕಟ್ಟಾಕ್ತಾರೆ ಬಿಟ್ಬಿಡ್ತಾರಂತೆ ಅಲ್ಲೇ ಯೇಸುಗು ಸಿಂಗ ಮಾಡಿದ್ರ. ನೋಡ್ಬೇಕಾರೆ ಸೇತಾನ್ ಸಭೆಯೊಳಗೆ ಬರ್ತಾನೆ. ಸಭೆಯೊಳಗೆ ಏನು ಮಾಡೋದು ಅವನು? ವ್ಯತ್ಯಾಸ ಬರ್ತಾನೆ. ಏನು ವ್ಯತ್ಯಾಸ ಬರ್ತಾನೆ? ಇಂತಿಂಥ ಆಹಾರ ತಿನ್ನಬಾರದೆಂತಲೂ ಮದುವೆ ಆಗಬಾರದೆಂತಲೂ ಆ ಸುಳ್ಳುಗಾರರು ಪ್ರಮಾಣವನ್ನು ಕೊಡ್ತಾರೆ, ಕಟ್ಟಲೆಯನ್ನು ಕೊಡ್ತಾರಂತೆ. ಇವಾಗ ನೀವೇ ವ್ಯವಸ್ಥೆ ಮಾಡಿರ್ತೀನಿ. ಇವಾಗ ನೀವು ಹೇಳ್ರೆ ಮದುವೆ ಆಗ್ಬೋದಾ ಆಗ್ಬಾರ್ದ? ಮದುವೆ ಆಗ್ಲೇ ಬಾರ್ದ?
ಆಗ್ಬೇಕು ಆಗ್ಬೇಕು
ಆಗ್ಬೇಕು ಇಲ್ಲ ಅಂದ್ರೆ ಅವ್ರ ಇಷ್ಟ, ಬಲವಂತ ಇಲ್ಲ. ಅಂದ್ರೆ ಮದುವೆ
ಹೌದು
ಆಗ್ಲೇಬಾರ್ದು ಅಂತಂದ್ಬಿಟ್ಟು
ಬೇಕು ಅಂತೀನಿ.
ಹೇಳಂಗಿಲ್ಲ. ಯಾಕೆ? ಇವಾಗ ಮದುವೆ ಮಾಡಿದವ್ರೆ ಇದೇನ್ ತೊಡ್ತಾನೆ ಯಾರೋ ದೇವರು ಹಂಗಿರ್ಬೇಕು ಮದುವೆ ಮಾಡ ಅಂತ ಹೇಳ್ತಾರೆ. ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅದಕ್ಕೋಸ್ಕರ ತಾನೆ ಅದರ ಸಂತಾನ ಅಭಿವೃದ್ಧಿ ಮಾಡೋ ಭೂಲೋಕನ ತುಂಬು ಅಂತ. ಮತ್ತೆ ಮದುವೆ ಮಾಡ್ಕೊಂಬಿಟ್ಟೆ ಹಿಂಗೆ ಹೇಳ್ತಾ ದೇವರು? ಖಂಡಿತ ಹೇಳಕ್ಕೇನಿಲ್ಲ, ಸದ್ಯನೇ ಇಲ್ಲ ರೀ. ಅದರ ಅದು ಮಾತ್ರ ಅಲ್ಲ, ಇವಾಗ ಬಿಷಪ್ಗಳು ಮದುವೆ ಆಗ್ತಾರಾ? ಬಿಷಪ್ ಫಾದರ್ ಮದುವೆ ಆಗ್ತಾರಾ?
ಇಲ್ಲ
ಯಾಕೆ ಆಗ್ಬಾರ್ದು? ಸತ್ಯವೇದ ಏನ್ ಹೇಳ್ತದೆ ನೋಡಿ ಅಂತೀನಿ. ಬಿಷಪ್ ಮದ್ವೆ ಆಗ್ಬೋದ ಆಗ್ಬಾರ್ದ ಓದ ನೋಡಿ. 1ನೇ ತಿಮೋತಿ 3:2 ಓದಿ ಇಷ್ಟ. ಒಂದನೇ ತಿಮೋತಿ 3:2
ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕ ಪತ್ನಿ ಉಳ್ಳವನು, ಮದ್ದಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು.
ಆಗಿರಬೇಕು, ಏಕ ಪತ್ನಿ ಉಳ್ಳವನಾಗಿರಬೇಕು. ಅಂದ್ರೆ ಸಭಾಧ್ಯಕ್ಷನ ಮದುವೆ ಆಗ್ಬೇಡ ಅಂತಿಲ್ಲ, ಮದುವೆ ಆಗ್ಬೋದು. ಅದು ಏಕಪತ್ನಿ ಉಳ್ಳವನಾಗಿರ್ಬೇಕು. ಇವಾಗ ಇಂಗ್ಲಿಷ್ ಹೇಳ್ತಾರೆ, ಇಂಗ್ಲಿಷ್ ಓದ್ತಿರಷ್ಟೇ ನೋಡಿ, ಅದು ಸ್ಕ್ರೀನ್ ಇದೆ, ಓದ್ತೀರ ಆಗ್ತಾರೆ ನಿಮ್ಗೆ ಓದಕ್ಕೆ? ಹಾ ನಿಮ್ಮ ಅಷ್ಟೇ, ಇಂಗ್ಲಿಷ್ ಓದ್ತೀರ ಆಗ್ತದ?
ಟ್ರೈ ಮಾಡ್ತೀನಿ.
ಹಾ
ಎ ಬಿಷಪ್ ದೆನ್ ಮಸ್ಟ್ ಬಿ ಬ್ಲೇಮ್ಲೆಸ್, ದ ಥೌಸಂಡ್ ಆಫ್ ಒನ್ ವೈಫ್,
ಅಯ್ಯೋ ಹಸ್ಬೆಂಡ್
ಸಾರಿ, ದ ಹಸ್ಬೆಂಡ್ ಆಫ್ ಒನ್ ವೈಫ್
ಸಾಕ್ಬಿಡಿ,
ವಿಲ್
ಹೇಳ್ತಾರೆ ಸಾಕ್ಬಿಡಿ, ಹಸ್ಬೆಂಡ್ ಆಫ್ ಒನ್ ವೈಫ್ ಅಂದ್ರೆ ಬಿಷಪ್ ಕ್ಯಾನ್ ಮ್ಯಾರಿ ಬಟ್ ಈ ಶುಡ್ ಬಿ ಹ್ಯಾವಿಂಗ್ ಹೌ ಮನಿ ವೈಫ್, ಓನ್ಲಿ ಒನ್ ವೈಫ್ ಅಲ್ವರ, ಅಂದ್ರೆ ಬಿಷಪ್ ಮದುವೆ ಆಗೋದಲ್ಲೇ ಇಲ್ಲ, ತಪ್ಪೇ ಇಲ್ಲ ರೀ, ಆದ್ರೆ ಎಷ್ಟು ಹೆಂಡತಿ ಇರ್ಬೇಕು, ಒಬ್ಬರೇ ಇರ್ಬೇಕು. ಯಾವ ಇವಾಗ ಇವಾಗ ನೀವೇ ಹೇಳ್ರಿ, ಯಾವ ಸಂಸ್ಥೆ ಕ್ರೈಸ್ತರ ಸಂಸ್ಥೆ ಮದುವೆನೇ ಆಗ್ಬಾರ್ದು ಅಂತ ಪ್ರಮಾಣ ಇರ್ತಾರೆ ಇವತ್ತು, ನಮ್ಗೆ ಚೆನ್ನಾಗಿ ಗೊತ್ತು, ಹೌದಾ ಇಲ್ವಾ? ಇವಾಗ ಇದು ದೇವರ ಬೋಧನೆ ದೆವ್ವದ ಬೋಧನೆನಾ? ನೀವು ಹೇಳಿ ಮೊದಲನೇದು, ಇಂತಿಂಥ ಆಹಾರ ತಿನ್ನಬಾರದೆಂತಲೂ. ಇವಾಗ ಕ್ರಿಶ್ಚಿಯನ್ಸು ಮಾಂಸ ಯಾವತ್ತು ತಿನ್ನಲ್ಲ, ನೀವೆಲ್ಲ ದಿನ ತಿಂತೀರಾ,
ಎಲ್ಲ ಡೇ ತಿಂತಿದ್ರು.
ವೆರಿ ಗುಡ್. ಆದ್ರೆ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಹೋಗಿ ಫ್ರೈಡೇ ಮಾಂಸನೇ ತಿನ್ನೋದಿಲ್ಲ, ಆಮೇಲೆ ಲೆಂಟ್ ಡೇಸ್ ಅಲ್ಲಿ ಅವ್ರು ಮಾಂಸನೇ ತಿನ್ನಲ್ಲ. ಯಾಕಪ್ಪ ಅಂದ್ರೆ ಫ್ರೈಡೇ ಯೇಸು ಕ್ರಿಸ್ತ ಸತ್ತಿದ್ದು, ಇವಾಗ ಎಲ್ಲಿ ತಿನ್ಬೇಡ ಅಂತ ಹೇಳೈತೆ ನೋಡ್ರ. ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ, ದೆವ್ವಗಳ ಬೋಧನೆಗಳಿಗೆ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆನ ಬಿಟ್ಟು ಭ್ರಷ್ಟರಾಗ್ತಾರೆ. ಅದನ್ನೇ ಅಪೊಸ್ತಲ ಪೌಲ್ ಹೇಳಿದ್ದು, ನಿಮ್ಮೊಳಗಿಂದನೇ ಏನ್ರಿ ತೋಳಗಳು ಕುರಿವೇಷನ್ ಧರಿಸ್ಕೊಂಡು ಬಂದು ಅನೇಕ ಮಂದಿಗಳನ್ನ ಸತ್ಯ ದೂರ ಏನ್ ಮಾಡ್ತಾರೆ, ಇವರೇ ಕ್ರಿಸ್ತ ವಿರೋಧಿಗಳು ಅಲ್ವರ. ಇವತ್ತು ನೀವು ವ್ಯವಸ್ಥೆ ಮಾಡಿರ್ತೀನಿ, ಕ್ರಿಸ್ತ ವಿರೋಧಿಗಳು ಅಂತೆಲ್ಲ ಏನು ಕ್ರಿಶ್ಚಿಯನ್ಸ್ ಎಂತಿಕ್ ಮಾಡ್ತಾರೆ, ಒಬ್ರು ಬರ್ತಾರೆ ಒಬ್ರು ಬರ್ತಾರೆ ಒಬ್ರು ಬರ್ತಾರೆ, ಅವ್ರು ಹಂಗೇ ಬರ್ತಾರೆ, ಒಬ್ಬರೇ ವ್ಯಕ್ತಿ ಬರ್ತಾರೆ, ಎದುರ್ಸನ್ನ ಕೂತ್ಕೊಂತಾರೆ, 1.5 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ. ಸತ್ಯವೇದನೆ ಇದ್ರ ಬಗ್ಗೆ ಓದಿದ್ರೆ ಅದು ಪಿಕ್ಚರೇ ಡಿಫ್ರೆಂಟ್ ಅಲ್ವರ. ಅಪೋಸ್ತಲ್ಸ್ ಕಾಲದಿಂದಲೇ ಇದಾರಂತೆ ದುರ್ಬೋಧಕರಂತೆ, ಇವರು ಸತ್ಯದಲ್ಲಿರೋ ಮಕ್ಕಳನ್ನೆಲ್ಲ ಸುಳ್ಳು ಹೇಳ್ಬಿಟ್ಟು ಕೊಂಡೋಗ್ತಾರಂತೆ. ಯಾವ ಬೋಧನೆಗಳು, ಒಂದು ಮದುವೆ ಆಗಬಾರ್ದು ಅಂತಲೋ, ಇಂದಿನ ಆಹಾರ ತಿನ್ನಬಾರ್ದು, ಸಾಂಬಲ್ ಬೋಧನೆಗಳು, ಇನ್ನೂ ಅನೇಕ ಬೋಧನೆಗಳಿದೆ. ಇದು ನೆಕ್ಸ್ಟ್ ವೀಕಲ್ಲಿ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ, ಓಕೆನ್ರಾ? ಸೊ ಇವತ್ತು ನಾವೇನು ಮಾಡೋಣ, ಎಂಡ್ ಮಾಡೋಣ, ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ. ದಯವಿಟ್ಟು ರಿಕ್ವೆಸ್ಟು, 6:30 ಅಂತ ಹೇಳಿದ ಮೇಲೆ ದಯವಿಟ್ಟು 6:30 ಜಲ್ದಿ ಬಂದರೆ ಇನ್ನೂ ಎಷ್ಟೋ ವಿಚಾರಗಳನ್ನ ಮಾಡೋದು ನಾವು ತಿಳ್ಕೊಬೋದು. ಯಾಕಂದರೆ ನಾವು ತೊಗೊಳಕ್ಕಾಗಲ್ಲ ಅಂತಲ್ಲ, ನಮ್ಗೆ ಇನ್ನೊಂದು ಕ್ಲಾಸ್ ಏನಾಗಿದೆ ಇವಾಗ ಇರೋದ್ರಿಂದ ನಾವು ಅದನ್ನೇನು ಮಾಡೋಕ್ಕಾಗಲ್ಲ, ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಓಕೆ ನಾವು ಇನ್ನು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ, ಓಕೆನಾ? ನಿರ್ಮಲ್ ಸ್ಟಾರ್, ಏನೋ ಡೌಟ್ಸ್ ಇದೆಯಾ, ಪ್ರಶ್ನೆ ಇದೆಯಾ?